జయసి హరే రచింత్యా సర్వదేవైకమంద్యా పరమగురురభీష్టా వాప్సిద సజ్జనానాం నిఖిల గుణగణార్నో నిత్య నిర్ముక్త దోషః సరసి జనయనోసౌ శ్రీపతిర్మానదో నః జయత్యజో అఖండ గుణోర్మండలః సదోదితో జ్ఞానమరీచిమాలి స్వభక్త హార్దోచ్యతమో నిహంత వ్యాసావతారో హరిరాత్మ భాస్కరః జయత్యజో అక్షీణ సుఖాత్మబింబ స్వైశ్వర్యకాంతి ప్రతత సదోదితః సవక్త సంతాప దురిష్టహంత రామావతారో హరీష చంద్రమః జయత్య సంఖ్యోరుబలాంబుపూరో గుణోచ్చరత్నాకర ఆత్మవైభవ సదా సదాత్మజ్ఞ నదీవిరాప్యః కృష్ణావతారో హరిరేక సాగరః యద్దితం తవ భక్తానాం అస్మాకం నృహరే హరే తదాసు కార్యం కార్యజ్ఞ ప్రళయర్కాయిత ప్రభ హరికథామృత సార గురుగణ కరుణదిందా పణితి పేళువి ಪರಮ ಭಗವದ್ ಭಕ್ತರಿದನ ದರದಿ ಕೇಳುವುದು ಆ ದರದಿ ಕೇಳುವುದು. ಇಲ್ಲಿ ದಶಾವತಾರ ಕೊನೆಯಲ್ಲಿ ಉಪಸಂಹಾರ ಮಾಡ್ತಾ ಇದ್ದಾರೆ. ಉಪಸಂಹಾರ ಮಾಡುವಾಗ ಒಂದೊಂದು ಅವತಾರಗಳನ್ನು ಹೇಳ್ತಾ ಬಂದಿದ್ದಾರೆ. ಈ ಅವತಾರಗಳನ್ನು ನೋಡಿದ್ದೀವಿ. ಅವತಾರಗಳು ಅಂದ್ರೆ ನಮ್ಮ ಬಿಂಬನಲ್ಲಿ ಇರುವಂತ ಬಿಂಬನಲ್ಲಿ ಎಲ್ಲವೂ ಇದೆ. ಒಂದು ರೂಪದೊಳ್ಳ ಅನಂತ ರೂಪ ಅಂತ ನೋಡಿದ್ದೀವಿ. ಅದೊಂದು ಇನ್ನೊಂದು ಇಲ್ಲಿ ವಿಶೇಷವಾಗಿ ನರಸಿಂಹರೂಪವನ್ನು ತಕೊಂಡಾಗ ಅಲ್ಲಿ ಬರ್ತಾ ಸರ್ವಜೀವ ಸ್ವರೂಪೇಚ ನರಸಿಂಹ ಅಂತರಾತ್ಮವಾನ್. ಎಲ್ಲ ಜೀವರ ಸ್ವರೂಪದಲ್ಲಿನೂ ಜೀವದ ಸ್ವರೂಪದಲ್ಲಿ ಚ ವಿಶೇಷ ಚ ಅಂತ ಅಲ್ಲಿ ಹೇಳಿದ. ಚ ಅಂದ್ರೆ ವಿಶೇಷ, ಚ ಅಂದ್ರೆ ಪ್ರತ್ಯೇಕವಾಗಿ ನರಸಿಂಹ ಅಂತರಾತ್ಮನಾಗೆ ಆ ಬಿಂಬನಲ್ಲಿ ಅವನು ಇದ್ದಾನೆ ಅಂತ. ಸೊ ಎಷ್ಟು ಅಂದ್ರೆ 80,725 ಅಷ್ಟು ರೂಪದಿಂದ ಇದ್ದಾನೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ರೂಪವನ್ನ ಇಲ್ಲಿ ಹೊರಗೆ ಒಳಗಿದ್ದವನೇ ಹೊರಗೆ ಬಂದು ಅವತಾರ ತಾಳಿದ್ದಾನೆ ನೋಡ್ತೀವಿ ನರಸಿಂಹಾವತಾರ. ಸೊ ಈ ನರಸಿಂಹಾವತಾರ ಹೇಳುವಾಗ ಅಲ್ಲಿ ಹೇಳ್ತಾರೆ ಮನುಜ ಮೃಗವರ ವೇಷ. ಮನುಜವರ ಮೃಗವರ ವೇಷ ಅಂತ, ವೇಷ ಅಂತ ಯಾಕೆ ಹಾಕಿದ್ದಾನೆ? ವೇಷ ಹಾಕೊಂಡು ದೇವರು ಬಂದಿದ್ದಾನಂದ್ರೆ ಇಲ್ಲ, ವೇಷ ಹಾಕೊಂಡಿದ್ದಾನಲ್ಲ, ಅವನದ್ದೇ, ಅವನ ರೂಪವನ್ನೇ ಅವನು ತೋರಿಸಿದ್ದಾನೆ ನೋಡೋರಿಗೆ. ಆ ಒಂದು ಆಕಾರ ವಿಶಿಷ್ಟ ಆ ಒಂದು ವಿಕಾಸವನ್ನು ಕೇಳಿ ಹಿರಣ್ಯಕಶಿಪು ಕೇಳಿದಾನು ಹಾಗೆ ಯಾವ ಹೇಗೆ ಆಕ್ಚುಲಿ ಹಿರಣ್ಯಕಶಿಪು ನಾವು ನೋಡ್ತೀನಿ ಹೇಗೆ ಸಾಯಬೇಕು ಅಂತಾನೆ ಕೇಳಿದ್ದಾನೆ. ಯಾವಾಗ ಯಾವ ಸ್ಥಳದಲ್ಲಿ ಹೇಗೆ ಅವನು ವರ ಹಾಗೆ ಇತ್ತು. ಸೊ ಹಾಗೇನೆ ಮನುಜ ಮೃಗವರ ಅಂತ, ಮನುಜವರ ಹೇಗೆ ಮೃಗವರ ಅಂತ, ಮೃಗವರ ಅಂದ್ರೆ ಇಲ್ಲಿ ಮೃಗವರ ಅಂದ್ರೆ ಮನುಜವರ ಅಂತ ಫಸ್ಟ್ ನೋಡೋಣ. ಮನುಷ್ಯರಾಗಿ ಹುಟ್ಟಿದ್ದೀವಿ, ನಾವು ಆ ಮನುಷ್ಯ ಜನ್ಮ ಯಾವ ಕಾರಣದಿಂದ ಭಗವಂತ ಹುಟ್ಟಿದ್ದಾನೋ ಆ ಕಾರಣಕ್ಕೆ ಆ ವಸ್ತುವನ್ನ ಉಪಯೋಗ ಮಾಡಬೇಕು, ಆಯಾ ಕಾರ್ಯ ಅದರಲ್ಲಿ ಆಗಬೇಕು. ಅದರ್ವೈಸ್ ಇಟ್ ಈಸ್ ಯೂಸ್ಲೆಸ್, ಅದು ವ್ಯರ್ಥ. ಮನುಷ್ಯ ಜನ್ಮನೇ ವ್ಯರ್ಥ ಅಂತ ಯಾಕೆ ಹೇಳ್ತಾರೆ? ಎಷ್ಟೋ ಅಚೀವ್ಮೆಂಟ್ ಮಾಡಿದ್ದೀವಲ್ಲ ಅಂದ್ರೆ ಯಾವ್ದು ಮಾಡಬೇಕು ಅದು ಮಾಡಿಲ್ಲ ನಾವು. ಯಾಕೆ ಕೊಟ್ಟಿದ್ದಾನೆ ಮನುಷ್ಯ ಜನ್ಮವನ್ನಲ್ಲಿ ಅಂದ್ರೆ ಮಾನವರಾಗಬೇಕು. ಮನುಷ್ಯ ಅಂದ್ರೆ ಆ ಮನು ಕುಲದಲ್ಲಿ ಮನುನೇ ಮೊಟ್ಟ ಮೊದಲಾಗಿ ಬಂದ ಆ ಒಂದು ಈ ಭೂಮಿಯಲ್ಲಿ ಮನು ದ್ವಾರ ಈ ಒಂದು ಮಾನವ ಕುಲವನ್ನ ದೇವರು ಸೃಷ್ಟಿ ಮಾಡಿದ. ಸೊ ಮನುಷ್ಯ ಆ ಮನು ಸಂಬಂಧಿಗಳು ಮನು ವಂಶದಲ್ಲಿ ನಾವು ಬಂದವರು. ಸೊ ಮನುಷ್ಯರಾಗಿದ್ದೀವಿ. ಅಲ್ಲಿ ವರ ಶ್ರೇಷ್ಠ ಏನಾಗಬೇಕು ಅಂದ್ರೆ ಮಾನವ ಆಗಬೇಕು. ಆದಾಗ ಆ ಜನ್ಮದ ಮನುಷ್ಯ ಜನ್ಮದ ಸಾರ್ಥಕ್ಕೆ ಆಗದ. ಅದಕ್ಕೆ ಹೇಳ್ತಾರೆ ನಾವು ತಪ್ಪುಗಳು ಇದೆಲ್ಲ ಮಾಡ್ತಾ ಹೋದ್ರೆ ನೆಕ್ಸ್ಟ್ ನೀಚ ಜನ್ಮಗಳು ಬರುತ್ತೆ ಅಂತ ಹೇಳ್ತೀವಿ. ನಾವು ಈ ಮನುಷ್ಯ ಜನ್ಮ ಪಡೆದಾಗ ಮಾಡಬೇಕಾದ ಆ ಕಾರ್ಯಗಳನ್ನ ಮಾಡಿದ್ರೆ ನಮಗೆ ಇನ್ನೂ ಒಳ್ಳೆ ಜನ್ಮಗಳು, ಇನ್ನೂ ಮನುಷ್ಯ ಜನ್ಮಗಳು ಮಾನವರಾಗಿ ಇರ್ತೀವಿ. ಮಾನವ ಅಂದ್ರೆ ಏನು ಅಂದ್ರೆ ಮಾನವ ಅಂಬೋದಕ್ಕೆ ಇನ್ನೊಂದು ಒಂದು ಅರ್ಥ ಹೇಳ್ತಾರೆ. ಮಾನ ಅಂದ್ರೆ ಮಾ ಅಂದ್ರೆ ಗೊತ್ತು ನಮ್ಗೆ, ಮಾ ಅಂದ್ರೆ ವೇದದಲ್ಲಿ ಇರುವಂತ ಆ ಒಂದು ಜ್ಞಾನ ಅಂದ್ರೆ ಆ ವೇದದಲ್ಲಿ ಇರುವಂತ ಭಗವಂತನ ಬಗ್ಗೆ ಇರುವಂತ ತಿಳುವಳಿಕೆ ಮಾ ಆಗತ್ತ. ಆ ನ ಅಂದ್ರೆ ನ ಅಂತ ಇಲ್ಲಿ ಹೇಳುವ ಮೂಲಕವಾಗ ನಯತಿ ಆ ಜ್ಞಾನ. ನಮಗೆ ಆ ಜ್ಞಾನವನ್ನ ಕೊಟ್ಟು ಗುರುಗಳ ಮೂಲಕವಾಗೆ ಆ ಜ್ಞಾನವನ್ನ ನಮ್ಮನ್ನ ಕೊಟ್ಟು ನಯತಿ ನಡೆಸ್ತಾನೆ. ಆ ಜ್ಞಾನ ಯಾವಾಗ ಬರ್ಬೇಕು, ಹೇಗ್ ಬರ್ಬೇಕು, ಎಷ್ಟು ಇರಬೇಕು ಅದನ್ನ ನಿಯಮನ ಮಾಡುತ್ತಾನೆ ಮಾನ. ಸೊ ಮಾನ ಅಂದ್ರೆ ಇಲ್ಲಿ ಒಂದು ಅರ್ಥ ಏನು ಅಂದ್ರೆ ಭಗವಂತನೇ ಅರ್ಥ ಬರುತ್ತೆ. ಮಾನ ಅಂದ್ರೆ ಭಗವಂತನೇ ಆಗ್ತಾನೆ ಕೊಟ್ಟು ವೇದಕ್ಕೆ ಅನುಗುಣವಾಗಿ, ಅಂದ್ರೆ ವೇದಕ್ಕೆ ಅನುಗುಣವಾಗಿ ಜ್ಞಾನ ಹೇಗೆ ಅಂದ್ರೆ ದೇವತೆಗಳಿಗೆ ತಗೊಂಡ್ರೆ ಅವರ ಜ್ಞಾನ ಹಾಗೆ ಇರುತ್ತೆ. ವೇದದಲ್ಲಿ ಹೇಗಿದೆಯೋ ಹಾಗೆ ಅವರ ಜ್ಞಾನವೂ ಇರುತ್ತೆ. ಅದು ಅವ್ರು ವೇದ ನೋಡಿ ಗೆಟ್ ಒನ್ಲಿ ರೀಕನ್ಫರ್ಮೇಶನ್, ಆಮೇಲೆ ವಿಶೇಷ ಫಲವನ್ನು ಹೊಂದುತ್ತಾರೆ. ನಮ್ಗೆ ಹಾಗಲ್ಲ. ನಾವು ಒಂದು ಗುರುದ್ವಾರ ನಾವು ಶ್ರವಣ ಮನನ ಇದೆಲ್ಲ ಮಾಡಿ ಗಳಿಸಬೇಕಾದದ್ದು. ಆ ಹಾಗೆ ನಮ್ಗೆ ಮಾಡುವಂತೆ ಅದನ್ನ ನಯತಿ ಅದನ್ನ ಮಾಡುತ್ತಾನೆ. ವೇದೋಕ್ತ ಆ ವೇದಕ್ಕೆ ಅನುಸರಿತವಾದ ಜ್ಞಾನ ಅದು ನಮಗೆ ಮಾನವ ಜನ್ಮದಲ್ಲೇ ಆಗತ್ತೆ, ಮನುಷ್ಯರಾಗಿ ಹುಟ್ಟಿದ್ರನೆ ಆಗತ್ತೆ ಅದು. ಯಾಕೆಂತ ಮಾತು ಮೂಲಕವಾಗಿ ಬರಬೇಕು, ಅದೆಲ್ಲ ನೋಡ್ತಾ ಬಂದಿದ್ದೆ. ಮಾತು ಮೂಲಕ ಗುರುಗಳ ಮೂಲಕವಾಗಿ ಕೇಳಿ ನಾವು ಅದನ್ನ ಮಾತಾಡಿ ಆಮೇಲೆ ಅದನ್ನ ಧ್ಯಾನ ಮಾಡಿ ಚರ್ಚೆ ಮಾಡಿ ಧ್ಯಾನ ಮಾಡಿ ದೃಢ ಭಕ್ತಿಯಿಂದ ಮಾಡಬೇಕು ಅದು. ಸೊ ಅದನ್ನ ಅವನ್ ಮಾಡ್ತಾನೆ ಮಾನ. ಹಾಗೆ ಸೊ ಆ ಮಾನ ಅಂದ್ರೆ ಭಗವಂತ ಅಂತ ಅರ್ಥ ಆಗತ್ತೆ. ಆ ಭಗವಂತನ ವಾ ಮಾನ ವಾ ಅಂದ್ರೆ ಆ ಜ್ಞಾನ, ಭಗವಂತನ ಸರಿಯಾದ ರೀತಿಯಿಂದ ತಿಳ್ಕೊಳ್ಳುವ ಜ್ಞಾನ. ಮಾನ ಅಂದ್ರೆ ಭಗವಂತ, ವಾ ಅಂದ್ರೆ ಜ್ಞಾನ. ಭಗವಂತನ ಬಗ್ಗೆ ಇರುವಂತ ಜ್ಞಾನ ಇರ್ಬೇಕು ಅಂದ್ರೆ ಏನರ್ಥ ಅಂದ್ರೆ ನಾವು ಮಾನವರಾಗಿ ಹುಟ್ಟಿ ಮಾನವರಾಗಬೇಕು ಅಂದ್ರೆ ಭಗವಂತನ ಸ್ಮರಣೆ, ಯಾವಾಗ್ಲೂ ಅವನು ಮಾಡಿದ ಉಪಕಾರವನ್ನ ಚಿಂತನೆ ಮಾಡೋದು ಅಂದ್ರೆ ಅದೇ ಹೇಳ್ತಾರಲ್ಲ ಪ್ರತಿ ಕಾಲದಲ್ಲಿ ಕ್ರಿಯಾವಸಾನೆ ಪ್ರೇತ ಸ್ಮರೇತ ಅಂತ ಹೇಳ್ತಾರೆ. ಒಂದೊಂದು ಕಾರ್ಯ ಅದಕ್ಕೆ ಒಂದು ಕಾರ್ಯ ಯಾವ ಯಾವ ಕರ್ಮಕ್ಕೆ ಎಷ್ಟೆಷ್ಟು ಆಚಮನ ಇದೆಲ್ಲ ನಾವು ಮಾತಾಡ್ತೀವಿ. ಯಾಕೆ ಕರ್ಮ ಮಾಡೋವಾಗ ಯಾಕೆ ಆಚಮನ ಸಂಕಲ್ಪ ಹೇಳೋವಾಗಾಯ್ತು, ಯಾಕೆ ಆಚಮನ ಅಂದ್ರೆ ಒಂದೊಂದು ಕರ್ಮ ಮಾಡೋವಾಗ ಒಂದೊಂದು ಕರ್ಮ ಮುಗಿಯುವಾಗ ನಾವು ಆಚಮನ ಮಾಡೋದು. ದ ವೆರಿ ಕ್ರಮ ಆಫ್ ಆಚಮನ ಯಾಕೆ ಹೇಳಿದಾರೆ ಕರ್ಮ ಮಾಡೋವಾಗ ಆಚಮನ ಮಾಡಬೇಕು ಅಂತ ಅಂದ್ರೆ ದೇವರ ನೆನಪು ಬರಬೇಕು ಅಂತ. ಅಲ್ಲಿ ತಾತ್ಪರ್ಯ ಬಂದು ಕೇಶವ ನಾರಾಯಣ ಮಾಧವ ಅಂದ್ರೆ ದೇವರ ನೆನಪು ನಮ್ಗೆ ಬರಬೇಕು. ಸೊ ಹಾಗೆ ಆಗುವಂತೆ ಆಗತ್ತೆ. ಸೊ ದೇವರ ನೆನಪು ನಾವು ಮಾಡುವಂತ ಕರ್ಮಗಳಲ್ಲಿ ದೇವರ ನೆನಪು ನಮ್ಗೆ ಬರಬೇಕು ಅಂತ. ಸೊ ಹಾಗೆ ಆಗ್ಬೇಕು. ಸೊ ನಾವು ಮನುಜವರರಾಗ ಆಗ್ಬೇಕು. ಮನುಜವರರಾಗ ಮಾಡೋದು ಅಂದ್ರೆ ಈ ಸ್ವರೂಪ ದೇಹದಲ್ಲಿ ಇರುವಂತ ಈ ನರಸಿಂಹ ಅಂತರಾತ್ಮವ ಅಂತ, ಅಂತರ ಆತ್ಮ ಅಂತರ ಒಳಗಿಂದ ನಮ್ಗೆ ಪ್ರೇರಣೆ ಮಾಡಿ ಮಾಡುವ ಅದಕ್ಕೆ 80,725 ರೂಪದಿಂದ ಅವನು ನಿಂತಿದ್ದಾನೆ. ಅವನು ಬಂದು ಮಾಡಬೇಕು. ಸೊ ಮನುಜರಾಗೆ ನಮ್ಗೆ ಮಾಡಬೇಕು. ಅದಕ್ಕೆ ಅವನು ಮನುಷ್ಯ ರೂಪವನ್ನು ತಾಳೆ, ಒಂದು ಮನುಷ್ಯ ಒಂದು ಮೃಗ. ಮನುಷ್ಯನಿಗಿಂತ ವಿಲಕ್ಷಣವಾದ ವೇಷ ಅಂತ ಯಾಕೆ ಹೇಳ್ತಾರಂದ್ರೆ ಮನುಷ್ಯನಿಗಿಂತ ಅವನು ವಿಲಕ್ಷಣ, ಮೃಗಕ್ಕಿಂತ ವಿಲಕ್ಷಣವಾಗಿದ್ದಾನೆ. ಆ ವೇಷ ಹಾಗೆ ವೇಷ ಅಂದ್ರೆ ಹಾಗೆ ಕಾಣಿಸಿದ್ದ, ಒಂದು ಭಯಂಕರವಾಗಿ ಆ ಒಂದು ಒಂದು ಆಕೃತಿಯಿಂದ ತೋರಿದ ಅವನು ವೇಷ ಅಂತ. ಅದಕ್ಕೆ ಹೇಳ್ತಾರ ಮನುಜ ಮೃಗವರ ವೇಷ. ಯಾವ ಬಟ್ ದೇವರ ವೇಷ ಹಾಕೊಂಡು ಬಂದಿಲ್ಲ ಅಂತ ನಮ್ಗೆ ಗೊತ್ತು. ಸೊ ಇನ್ನೊಂದು ಮೃಗವರ ಏನು ಏನು ಮೃಗದಲ್ಲಿ ಏನು ವರ ಅಂದ್ರೆ ಮೃಗವರ ಅಂದ್ರೆ ಆ ಮೃಗಗಳಲ್ಲಿ ರಾಜನಾಗಿರುವಂತಹ ಸಿಂಹ. ಆ ಸಿಂಹ ಅಂದ್ರೆ ಇಲ್ಲಿ ಏನು ಸಿಂಹ ದೇವರನ್ನ ಮಾನ ಅಂತ ದೇವರು ಅಂತ ತಿಳ್ಕೊ. ಸಿಂಹ ಅಂದ್ರೆ ಏನಾಗತ್ತೆ ಅಂದ್ರೆ ಸಿಂಹ ಅಂದ್ರೆ ನಮಗೆ ಅದು ರಕ್ಷಣೆ ಕೊಡುತ್ತೆ. ಹೇಗೆ ಅಂದ್ರೆ ಸಿಂಹ ಬಂದಾಗೆ ಸಿಂಹ ಅದು ಹೇಳ್ತಾರೆ ಪುರಾಣಗಳಲ್ಲಿ ಬರುತ್ತೆ. ಸಿಂಹ ಬಂದಾಗ ಏನ್ ಮಾಡತ್ತೆ, ಸಿಂಹವನ್ನ ನೋಡಿ ಉಳಿದ ಅವನೇ ರಾಜ, ಮೃಗ ರಾಜ. ಸೊ ಸಿಂಹನ್ನ ನೋಡಿದ್ದಾಗೆ ಎಲ್ಲಾ ಮೃಗಗಳು ಎಲ್ಲಾ ಪಕ್ಷಿ ಕ್ರಿಮಿ ಕೀಟ ಎಲ್ಲ ಓಡಿ ಭಯದಿಂದ ಓಡಿ ಹೋಗತ್ತೆ. ಹಾಗೇನೆ ಈ ಸಿಂಹ ಈ ನರಸಿಂಹ ನಮಗೆ ದೇವರಿದ್ದಾನೆ ಎಂಬ ಆ ಕಾನ್ಫಿಡೆನ್ಸ್ ಬರಬೇಕು. ಹೇಗೆ 80,725 ರೂಪದಿಂದ ಇಷ್ಟು ದೊಡ್ಡ ಈ ಸಿಂಹನೇ ಇದ್ದಾನೆ, ನರಸಿಂಹನೇ ಅವನಿದ್ದಾನೆ. ನರ ಅಂದ್ರೆ ಅಲ್ಲಿ ಏನರ್ಥ ಅಂದ್ರ ನರ ಅಂದ ನೃಂಕ್ಷಯನ ನಾಶರಹಿತನಾದ ಈ ನರಸಿಂಹ. ಆ ಒಂದು ಸಿಂಹ ಕಾಡಲ್ಲಿ ಇರುವಂತ ಸಿಂಹಕ್ಕೆ ಒಂದು ಸಾವು ಉಂಟು. ಈ ನರಸಿಂಹ ನಾಶರಹಿತರಾಗೆ ನರ ಶ್ರೇಷ್ಠನಾದ ಈ ಸಿಂಹ ಅವನಿದ್ದಾನೆ. ನರಸಿಂಹ ದೇವರು ನಮ್ಗೆ ಇದ್ದಾರೆ ಎಂಬ ತಿಳುವಳಿಕೆ ನಮ್ಗೆ ಇದ್ದಾಗ ಏನಾಗತ್ತಂದ್ರೆ ನಮ್ಮಲ್ಲಿ ಇರುವಂತ ಭಯ ಎಲ್ಲ ಓಡೋಗತ್ತೆ. ಭಯ ಮಾತ್ರ ಇಲ್ಲ, ಅವನಿದ್ದಾಗ ಆ ಭಯಂಕರ ರೂಪ ಆ ಒಂದು ಅಟ್ಟಹಾಸದಿಂದ ಅವನು ಬಂದಾಗ ಹೇಳ್ತಾರೆ ಆ ಒಂದು ದೈತ್ಯರ ಹೆಂಡಂದ್ರ ಆ ಒಂದು ಮಗು ಎಲ್ಲವೂ ಗರ್ಭದಲ್ಲಿ ಇರುವಂತ ಶಿಶುಗಳು ಪಾತ ಗರ್ಭ ಪತನ ಹೊಂದತ್ತ ಪಾತ್ ಗರ್ಭಪಾತ ಆಗತ್ತ ಅಂತಾನು ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಆ ನರಸಿಂಹ ದೇವರು ನೋಡಿದ್ರನೆ ಆಕಾರದಿಂದ ಎಲ್ಲಾ ದೈತ್ಯ ಸಮೂಹವೇ ಓಡೋಗತ್ತೆ. ಅದಕ್ಕೆ ಹಿರಣ್ಯಕಶಿಪುನ್ನ ಹೇಳ್ತಾರೆ ಆ ತರ. ಹಿರಣ್ಯಕಶಿಪು ಯಾಕೆ ಅವನು ಅಂದ್ರೆ ಸಿಂಬಾಲಿಕ ಆಗತ್ತೆ, ಯಾಕೆಂದ್ರೆ ಆ ಒಂದು ವಿಷಯದ ಸುಖ ಹಿರಣ್ಯದ ಮೇಲೆ ಆ ಒಂದು ಆಸೆ, ಆ ದುಡ್ಡು ಕಾಸು ಎಲ್ಲ ವಿಷಯ ಬಗ್ಗೆ ಆಸೆ ಇರೋದು ಅದಲ್ಲಿ ಆ ಅಂತದ್ದವರು ವಿಷಯ ಕಡೆನೆ ಹೋಗೋರು ಆ ದೈತ್ಯರು, ಆ ಓಡಿಸೋರು ದೈತ್ಯರು. ಸೊ ಮನುಷ್ಯರನ್ನ ಆ ಕಡೆ ಹೋಗುವಂತೆ ಮಾಡೋರು ದೈತ್ಯರಾಗ್ತಾರ, ಆ ದೇವತೆಗಳ ಪ್ರಕೋಪಕ್ಕೆ ಒಳಗಾದವರು ಆಗ್ತಾರೆ. ಸೊ ಇವರೆಲ್ಲರೂ ಅಂದ್ರೆ ದೈತ್ಯ ಸಮೂಹ ನಮ್ಗೆ ಯಾರ್ಯಾರು ಹಾನಿ ಮಾಡಬೇಕು ಅಂತ ಬರ್ತಾರೋ ಅವ್ರಿಗೆ ಪ್ರೇರಣೆ ಮಾಡುವಂತ ಈ ದೈತ್ಯರೇ ಓಡಿ ಹೋಗ್ತಾರ ಅಂತ ಆಗುತ್ತೆ. ಸೊ ಮನುಜ ಮೃಗವರ ವೇಷ ಅಂತ ಅಲ್ಲಿ ಹೇಳ್ತಾರೆ. ಜಯ ಜಯ ಅಂದ್ರೆ ಅವನು ಉತ್ಕೃಷ್ಟ, ಅವನು ಶ್ರೇಷ್ಠ ಎಂಬ ತಿಳುವಳಿಕೆ ಬರಬೇಕು ಅಂತಾರೆ. ಇನ್ನೂ ಇನ್ನೂ ಇದಕ್ಕೆ ನರಸಿಂಹಕ್ಕೆ ಇನ್ನೂ ಅನೇಕ ಅರ್ಥಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಬಂದಿದೆಲ್ಲ ಜಯ ಜಯ ನರಸಿಂಹಾಯ ಸರ್ವಜ್ಞಾಯ ಮಹಾತೇಜ ಬಲ ವೀರ್ಯಾಯ ಅಂತ ಬರತ್ತೆ. ಸಂತಸಾರದಲ್ಲಿ ನರಸಿಂಹ ಸ್ತೋತ್ರ, ನರಸಿಂಹ ಮಂತ್ರದ ಧ್ಯಾನ, ನರಸಿಂಹ ಮಂತ್ರಕ್ಕೆ 24 ಅಕ್ಷರದ ಗಾಯತ್ರಿ, ಇಲ್ಲಿ ಗಾಯತ್ರಿ ಛಂದಸ್ಸಲ್ಲಿ ಬಂದ ಈ ನರಸಿಂಹ 24 ಅಕ್ಷರದ ಮಂತ್ರ ಹೇಳುವಾಗ ಅಲ್ಲಿ ಜಯ ಜಯ ಅಂತಾನೆ ಶುರು ಮಾಡ್ತಾರ. ಯಾಕೆ ಅಂದ್ರೆ ಹೇಳ್ತಾರ, ಅವನು ಜಯ ಅಂತ ಬಂದಿದ್ದಲ್ಲ ದೇವರು, ಜ್ಞಾನ ನಮ್ಗೆ ಹೇಗಿರಬೇಕು, ಉಗ್ರವಾಗಿರಬೇಕಾ, ನರಸಿಂಹರೂಪ ನೋಡಿದ್ದೀವಿ ಹೇಗಿದೆ ನರಸಿಂಹರೂಪ ಇದೆ ಅಂತ, 3 ಕಣ್ಣು ಇದೆ, ಆಮೇಲೆ 4 ಕೈಗಳು ಚಕ್ರ ಶಂಖ ಇಟ್ಕೊಂಡು, 2 ಕೈಗಳು ತೊಡೆ ಮೇಲೆ ಇಟ್ಟುಕೊಂಡಿದ್ದಾನೆ ಅವನು. ಸೊ ಅವನು ನಮ್ಮಲ್ಲಿ ಆ ಒಂದು ಉರುಟಾದ 3 ಕಣ್ಣು ಅವನದು. ಸೊ ಈ ರೂಪವನ್ನ ಸೂರ್ಯನ ಕಾಂತಿ ಪ್ರಭೆಯಿಂದ ಅವನು ಕೂಡಿದವನಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಮತ್ತು ಅವನ ಗುಣಗಳು ಹೇಗೆ ಅಂದ್ರೆ, ದೇವರು ಆಹಾರ ನರ ಹರಿ ಅಂತ ಬರುತ್ತಲ್ಲ, ಹರಿ ಶಬ್ದವನ್ನೇ ಬಳಸ್ತಾರೆ. ಹರಿ ಅಂದ್ರೆ ಇವನು ನರ ಅಂದ್ರೆ, ನರ ಅಂದ್ರೆ ದೋಷರಹಿತನಾದವನು ಎಂಬ ಚಿಂತನೆ ಬರಬೇಕು ನರಸಿಂಹದೇವರು ನೋಡಿದಾಗ. ಇವರಲ್ಲಿ ಎಲ್ಲ ಆಹರತಿ ಸರ್ವೇ ಗುಣ, ಅವನಲ್ಲಿ ಹರಿ ಅಂತಿದಲ್ಲ ಅದಕ್ಕೆ ಎಲ್ಲಾ ಗುಣಗಳು ತನ್ನಲ್ಲಿ ಇದೆ. ಆಮೇಲೆ ಹರಿಹರತಿ, ತನ್ನಲ್ಲಿ ಯಾವ ಗುಣ ಕೆಟ್ಟದು ಇಲ್ಲದಂತೆ ಅವನು ಮಾಡಿಟ್ಟಿದ್ದ ಅಂದ್ರೆ ಅನಾದಿಯಿಂದ ಹಾಗೆ ಇದೆ ಅಂದ್ರೆ, ಸರ್ವ ಗುಣ ಪರಿಪೂರ್ಣ ಸರ್ವ ದೋಷ ವರ್ಜಿತ ಎಂಬುದನ್ನೇ ಹರಿ ಶಬ್ದದಿಂದ, ಹರಿ ಅಂದ್ರೆ ಅವನಲ್ಲಿ ಎಲ್ಲವೂ ಆಹರತಿ, ಆಮೇಲೆ ಪರಿಹರತಿ, ಹರವ ಶಬ್ದವನ್ನೇ ಇಟ್ಕೊಂಡಿದೆ, ಎರಡು ಮಾಡಬೇಕು. ಆಮೇಲೆ ಇವನು ಏನ್ ಮಾಡ್ತಾನಂದ್ರೆ, ಫಸ್ಟ್ ಮೊಟ್ಟ ಮೊದಲಿ ನಮ್ಗೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ ಬಂದಿದ್ದಲ್ಲ, ಅದನ್ನೇ ಇಲ್ಲಿನೂ ಇಟ್ಟುಕೊಳ್ತಾರೆ. ಅಂದ್ರೆ ಅದು ಹೇಗೆ ಆಗತ್ತ, ನರಸಿಂಹದೇವರು ಎಲ್ಲಾ ವ್ಯಾಪಾರವನ್ನು ಮಾಡಿದ್ದ ಅಂತ ಹೇಗೆ ಆಗತ್ತೆ ಅಂತ ಅಲ್ಲಿ ಹೇಳುವಾಗ ಹೇಳ್ತಾರೆ. ಅದು ನರಸಿಂಹ ರೂಪವೇ ಒಂದಾಗತ್ತೆ, ಯಾಕಂದ್ರೆ ನಮ್ಮ ಒಳಗಿರುವಂತ ಸ್ವರೂಪದಲ್ಲಿ ಇರುವಂತ ನರಸಿಂಹ ರೂಪ ಆಗತ್ತ. ಉಪಹರತಿ ಎಂಬುದು, ಉಪಹರತಿ ಅಂದ್ರೆ ಈ ಜಗತ್ತು ಮತ್ತು ಎಸ್ಪೆಷಲಿ ನಮ್ಮ ನಮ್ಮ ದೇಹ, ನಮ್ಮ ಜೀವಕ್ಕೆ ಅನುಗುಣವಾಗಿ ಅನೇಕ ದೇಹಗಳು ಕೊಟ್ಟು ಅದೇ ತಾನ ಸೃಷ್ಟಿ, ಅದಕ್ಕೆ ಉಪಹರತಿ, ಹರ ಇಟ್ಕೊಂಡು ಇವಾಗ ಆಹರತಿ ಪರಿಹರತಿ ಉಪಹರತಿ ಅಂತ. ಉಪಹರತಿ ಅಂತ ಯಾಕೆ ಹೇಳ್ತಾರಂದ್ರೆ, ಆ ನರಸಿಂಹ ದೇವ್ ಅಂದ್ರೆ ಅವನು ಅವನೇ ಬಿಂಬನಾಗಿದ್ದಾನಲ್ಲ ಈ ದೇಹಕ್ಕೆ, ಕರ್ಮಕ್ಕೆ ಅನುಗುಣವಾಗಿ ಅವನು ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಅವನೇ ಮಾಡ್ತಾನೆ. ಕೊನೆಯಲ್ಲಿ ನರಸಿಂಹಾಗ್ನಿ ಅಂತಾನೆ ಬರತ್ತಲ್ಲ, ಎಲ್ಲ ಈ ದೇಹ ಎಲ್ಲವನ್ನು ಸುಟ್ಟು ಬಿಡುತ್ತಾನೆ ಅಂತ ಬರತ್ತಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಅವನು ನಾಶ ಮಾಡ್ತಾನ ಅಂತ ಬರುತ್ತಲ್ಲ. ಸೊ ಈ ನರಸಿಂಹ ರೂಪವನ್ನ ಇಲ್ಲಿ ಚಿಂತನೆ ಮಾಡಬೇಕು, ಅದಕ್ಕೆ ಜಯ. ಈ ಜ್ಞಾನ ನಮ್ಗೆ ಬರಬೇಕು ದೇವ್ರ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಆಹರತಿ ಪರಿಹರತಿ ಉಪಹರತಿ ಆಯ್ತಲ್ಲ, ಉಪಸಂಹರತಿ, ಅದಕ್ಕೆ ಉಪಸಂಹಾರದಲ್ಲಿ ಇತ್ತು. ಉಪಸಂಹಾರತಿ ಅಂದ್ರೆ ಏನು, ಉಪಸಂಹಾರ ಅಂದ್ರೆ ಏನು, ಕನ್ಕ್ಲೂಷನ್ ಅಂದ್ರೆ ಅರ್ಥ. ಕನ್ಕ್ಲೂಷನ್ ಅಂದ್ರೆ ಏನ್ ಕನ್ಕ್ಲೂಷನ್ ಅಂದ್ರೆ, ಅನೇಕ ವೇದ ಅದಕ್ಕೆ ಸಮನ್ವಯಾಧಿಕರಣ ಅಂತ ಮಾಡಿದ್ದಾರೆ. ಸಮನ್ವಯಾಧಿಕರಣ ಮಾಡುವಾಗ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಮಾಡುವಾಗ, ಎಲ್ಲಾ ಶಬ್ದಗಳ ಅನ್ವಯ ಅಂದ್ರೆ ಹೌ ಯು ರೆಕನ್ಸೈಲ್ ವೇರಿಯಸ್ ಶಬ್ದ ವೇರಿಯಸ್ ಗುಣ ಎಲ್ಲವೂ ಭಗವಂತನಲ್ಲಿ ಹೇಗೆ ಸಮ್ಯಕ್ ಅನ್ವಯ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ವೇದ ಹೇಳಿಕೊಟ್ಟಿದ್ದಾರೆ. ಹಾಗೇನೆ ಎಲ್ಲ ವೇದವನ್ನು ಹೇಗೆ ಉಪಸಂಹಾರ ಅಂತ ಏನು ಕನ್ಕ್ಲೂಷನ್, ಎಲ್ಲ ವೇದಗಳು ಸಾರ ಎಲ್ಲ ತಿಳ್ಕೊಂಡು ಏನು ಕನ್ಕ್ಲೂಡ್ ಮಾಡಿ ಏನು ಉಪಸಂಹಾರ ಮಾಡಿದ್ದಾರೆ ಅಂದ್ರೆ, ಇದೇ ದೇವರು ಈ ದೇವರನ್ನ ಉಪಸಂಹಾರ. ಸೊ ನರಸಿಂಹ ದೇವರು ಉಪಸಂಹರತಿ, ಎಲ್ಲ ವೇದ ಉಪಸಂಹಾರ. ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಎಲ್ಲಿ ಆಗತ್ತಂದ್ರೆ ಕೊನೆಯಲ್ಲಿ, ಅದೇ ಹೇಳ್ತಾ ಬಂದೆಲ್ಲ, ಕೊನೆಯಲ್ಲಿ ಏನ್ ಮಾಡ್ತಾನ ಅವನು, ಎಲ್ಲರ ದೇಹ ಬ್ರಹ್ಮದೇವರ ಸ್ಥೂಲ ದೇಹ ಆಗಲಿ ಲಿಂಗ ದೇಹ ಎಲ್ಲವನ್ನು ಸೀಳಿ ಆ ಒಂದು ನರ್ತನ ಆಡ್ತಾನಂತ ಬರುತ್ತ ಪದ್ಮಪುರಾಣದಲ್ಲಿ ಇದು ಬರುತ್ತೆ. ಸೊ ಹೀಗೆ ಉಪಸಂಹರತಿ, ಎಲ್ಲ ವೇದದ ಉಪಸಂಹಾರ, ಕನ್ಕ್ಲೂಷನ್ ಇವನೇ ಅಂತ ನಿರ್ದಿಷ್ಟನಾದ ಭಗವಂತನ. ಅದು ಮಾತ್ರ ಇಲ್ಲ, ಈ ಒಂದು ಭೂಲೋಕ, ಈ ಒಂದು ಬ್ರಹ್ಮಾಂಡ ಎಲ್ಲವನ್ನು ಒಂದು ಒಂದು ಈ ಕನ್ಕ್ಲೂಡ್ಸ್ ಬ್ರಿಂಗ್ಸ್ ಇಟ್ ಟು ದ ಎಂಡ್. ಬ್ರಿಂಗಿಂಗ್ ಟು ದ ಎಂಡ್ ಅಂದ್ರೆ ಏನು? ಅದು ಒಳ್ಳೇದೇ. ಯಾಕೆ ಅಂದ್ರೆ ಈ ನಮಗೆ ಬಂಧಕವಾದ ದೇಹವನ್ನ ತೆಗೆಯೋದು ದೊಡ್ಡ ದೊಡ್ಡ ಉಪಕಾರವೇ ಆಗುತ್ತೆ. ಅದನ್ನು ಕೊನೆಯಲ್ಲಿ ಇವನು ನರಸಿಂಹರೂಪನೇನ್ ಮಾಡ್ತಾನೆ. ಇದಕ್ಕೆ ಅದಕ್ಕೆ ಹೇಳ್ತಾರಲ್ಲ, ಬ್ರಹ್ಮದೇವರು ಮೊಟ್ಟ ಮೊದಲು ಅಸಿಮೇದ ಮಾಡಿದ್ದಾಗನು ಆ ನರಸಿಂಹದೇವರ ಅಪಮೃತ್ಯು ಅವರಿಗೆ ಅಪಮೃತ್ಯುವೇ ಇಲ್ಲ. ದೇವರಿಗೆ ಅಪಮೃತ್ಯು ಅಂದ್ರೆ ಇನ್ ಬಿಟ್ವೀನ್ ಆಗುವಂತ ಸಾವುಗಳೇ ಇಲ್ಲ. ಯಾಕೆ ಅಂದ್ರೆ ಅವನು ನನ್ನನ್ನ ಸೃಷ್ಟಿ ಮಾಡಿದವನೇ ನನ್ನನ್ನ ಸಂಹಾರ ಮಾಡ್ತಾನೆ. ಅದೇ ನರಸಿಂಹ ಈ ಸೂರ್ಯನಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ ಆ ನರಸಿಂಹೋಪಾಸನದಿಂದ ಅವರಿಗೆ ಅಪಮೃತ್ಯು ಬರೋದೇ ಇಲ್ಲ. ಅವರಿಗೆ ಮಾತ್ರ ಅಲ್ಲ, ದೇವತೆಗಳಿಗೆ ಮೂಲ ರೂಪದಲ್ಲಿ ದೇವತೆಗಳಿಗೆ ಒಮ್ಮೆ ಹುಟ್ಟಿದಾಗ ಅವ್ರ ಅವತಾರಗಳು ಬರಬಹುದು, ಆಮೇಲೆ ಅಂಶಗಳು ಬರಬಹುದು, ಅನೇಕ ಬಂಧನು ಮೂಲ ರೂಪಕ್ಕೆ ಏನು ಆಗೋದಿಲ್ಲ. ಸೊ ಹಾಗೆ ಒಮ್ಮೆ ಕೊನೆಯಲ್ಲಿ ಅವರ ದೇಹ ಹೋಗುತ್ತೆ, ಹೋದ ಮೇಲೆ ಅದು ಮೋಕ್ಷಕ್ಕೆ ಕಾರಣ ಆಗತ್ತೆ. ಸೊ ಇನ್ ಬಿಟ್ವೀನ್ ಡೆತ್ ಎಂಬುದಿಲ್ಲ. ಚತುರ್ಮುಖನನ್ನು ತಕೊಂಡ್ರೆ ಅವನು ಯಾವತ್ತೂ ಇಲ್ಲ, ಅವನು ಯಾವಾಗ ಹುಟ್ಟಿದಾನೋ ಅದೇ ದೇಹದಿಂದ ಇದ್ದಾನೆ, ಕೊನೆಯಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಇನ್ ಬಿಟ್ವೀನ್ ಯಾರ ಮೂಲಕ ಹುಟ್ಟಿಲ್ಲ ಆದ ಕಾರಣದ ಸಾವು ಇಲ್ಲ, ಏನು ಇಲ್ಲ ಅವನಿಗೆ. ಸೊ ಹಾಗೆ ಅವನು ಯಾಕೆಂದ್ರೆ ಅವನು ನರಸಿಂಹ ಉಪಾಸನೆಯನ್ನು ಮಾಡಿದ್ದಾನೆ, ಸೂರ್ಯನಲ್ಲಿ ಇರುವಂತ ನರಸಿಂಹನ ನೋಡಿದ್ದಾನೆ ಅಂತ ಬರುತ್ತೆ. ಸೊ ಹಾಗೇನೆ ನಮ್ಮ ಸೂರ್ಯ ಅಂದ್ರೆ ನಮ್ಮ ಹೃದಯದ ಹೊರಗೆ ಸೂರ್ಯ ಇದ್ದಾನೆ, ಒಳಗಿರುವಂತಹ ಹೃದಯದಲ್ಲಿ ಇರುವಂತಹ ಸೂರ್ಯನಲ್ಲಿ ಈ ನರಸಿಂಹವನ್ನ ಚಿಂತನೆ ಮಾಡಿದ್ರೆ ಅವನು ಬರ್ತಾನೆ, ಈ ಕಂಬದಿಂದನೂ ಹೊರಗೆ ಬಂದು ನಮ್ಗೆ ಅನುಗ್ರಹ ಮಾಡ್ತಾನೆ. ಅವನು ಇದ್ದಾನೆ, ಅವನು ಮೃಗ ನರಸಿಂಹ, ಅವನು ಸಿಂಹ ಅಂದ ಕೂಡಲೇ ಎಲ್ಲ ಮೃಗಗಳು ಓಡಿ ಹೋಗ್ಬಿಡ್ತಾ, ನಮ್ಗೆ ಯಾವ ಅಂಜಿಕೆಯನ್ನು ಇಲ್ಲ. ಇದನ್ನು ನರಸಿಂಹ ಅವತಾರದಿಂದ ಇದು ನಮ್ಗೆ ಅವನು ನೆನಪು ಮಾಡ್ತಾ ಇರಬೇಕು. ಸೊ ಜಯ ಆ ನೆನಪು ನಮ್ಗೆ ಬರಬೇಕು ಅಂತ ಹೇಳ್ತಾರೆ. ಆಮೇಲೆ ವಾಮನ ತ್ರಿವಿಕ್ರಮ ನೆಕ್ಸ್ಟ್ ಬರೋದು, ಈ ವಾಮನ ಮತ್ತು ತ್ರಿವಿಕ್ರಮ. ಜಯ ವಾಮನ ತ್ರಿವಿಕ್ರಮ, ವಾಮನ ತ್ರಿವಿಕ್ರಮ ದೇವ ಜಯ. ಸೊ ವಾಮನ ತ್ರಿವಿಕ್ರಮ, ವಾಮನಾವತಾರ, ವಾಮನಾವತಾರ ವಾಮನ ಜಯಂತಿ ಎಲ್ಲ ಮಾಡಿದ್ದೀವಿ. ಸೊ ವಾಮನ ಅಂದ್ರೆ ಪುಟ್ಟು ರೂಪದಿಂದ ಚಿಕ್ಕ ರೂಪದಿಂದ ಇದು ವಾಮನ ತ್ರಿವಿಕ್ರಮ ಒಟ್ಟಿಗೆ ನಮ್ ಹೇಳ್ತಾರೆ ವಾಮನ ತ್ರಿವಿಕ್ರಮ. ಯಾಕೆ ಅಂದ್ರೆ ಅವನು ನಮ್ಮಲ್ಲಿ ಇರುವಂತ ಕೆಲವೊಮ್ಮೆ ಬರುತ್ತ ವಾಮನ ರೂಪವನ್ನ ವಾಮನ ರೂಪ ಅಂತ. ವಾಮನ ರೂಪ ಅಂದ್ರೆ ಕೆಲವೊಮ್ಮೆ ಆ ಕಾಂಟೆಕ್ಸ್ಟ್ ಅಲ್ಲಿ ಏನ್ ಅರ್ಥ ಮಾಡ್ಬೇಕು, ವಾಮನ ರೂಪ ಅಂದ್ರೆ ಪುಟ್ಟ ರೂಪ ಅಂತ ತಾನೆ. ವಾಮನ ರೂಪ ಪುಟ್ಟ ರೂಪ ಅಂದ್ರೆ ಪುಟ್ಟ ರೂಪ ಏನು? ದೇವರಲ್ಲಿ ಅತೀ ಸೂಕ್ಷ್ಮವಾದ ರೂಪ ಏನು? ನಮ್ಮ ಹೃದಯದಲ್ಲಿ ಇರೋದೇ, ಹೃದಯದಲ್ಲಿ ಇರುವಂತ ಜೀವ, ಜೀವನಲ್ಲಿ ಇರುವಂತೆ ಅತೀ ಸೂಕ್ಷ್ಮವಾದ ರೂಪ ಅದೇ ವಾಮನ. ಸೊ ಆ ಬಿಂಬರೂಪ ಅಂಬೋದಕ್ಕೇನೋ ಈ ವಾಮನ ರೂಪ ಅಂತ ಹೇಳ್ತಾರೆ. ಸೊ ಈ ವಾಮನ ರೂಪ ನಮ್ಮ ನಮ್ಮ ಹೃದಯದಲ್ಲಿ ಇರುವಂತ ರೂಪ, ಇದೇ ರೂಪ ನನ್ನ ಹೃದಯದಲ್ಲಿ, ಅದೇ ಹೇಳ್ತಾರಲ್ಲ ನನ್ನ ಸ್ವಾಮಿ ಸರ್ವಸ್ವಾಮಿ ಜಗದ ಅಂತರ್ಯಾಮಿ ಅಂತ ಹೇಳ್ತಾರ, ಅದೇ ಉಪಾಸನೆಯನ್ನ ಇಲ್ಲಿ ಚಿಂತನೆ ಮಾಡೋದು. ನನ್ನ ಒಳಗೆ ಇರುವಂತ ಈ ವಾಮನನೇ ಹೊರಗೆ ಬಂದು ಎಲ್ಲಾ ಕಡೆನು ಸರ್ವ ವ್ಯಾಪ್ತಿ, ದೊಡ್ಡದಕ್ಕಿಂತ ದೊಡ್ಡವನಾಗ ಸರ್ವ ವ್ಯಾಪ್ತನಾಗ ಅವನೇ ತ್ರಿವಿಕ್ರಮ ಆಗ್ತಾನೆ. ವಾಮನ ತ್ರಿವಿಕ್ರಮ ಅದೇ ತಾನೆ ಬಲಿ ಚಕ್ರವರ್ತಿ ಇದಲಿ ಮಾಡಿದ್ದು ಅದೇ. ಸೊ ವಾಮನ ತ್ರಿವಿಕ್ರಮ ಆ ನೆನಪು ನಾವು ಮಾಡ್ಕೋಬೇಕು. ವಾಮನನಾಗ ಬಂದ, ವಾಮನನಾಗ ಬಂದು ಆ ಒಂದು ದಾನವನ್ನ ಬೇಡಿದ ಅಂತ ಬರೋದು. ದಾನವನ್ನ ಅವನು ಬೇಡಿದ ಅಂದ್ರೆ, ದಾನವನ್ನ ಬೇಡಿದ ಅಂದ್ರೆ ಬೇಸಿಕಲಿ ನಮ್ಮಲ್ಲಿ ಅವನು ಏನು ಪ್ರಜ್ಞೆಯನ್ನು, ವಾಮನನಾಗಿದ್ದು ಏನು ಪ್ರಜ್ಞೆಯನ್ನ ನಮ್ಗೆ ಕೊಡಬೇಕು ಅಂದ್ರೆ ದಾನ. ದಾನ ಅಂದ್ರೆ ಏನು? ಯಾವುದು ನನ್ನ ದಾನ ಅಂದ್ರೆ ಸ್ವಸ್ವ ವಸ್ತು ಪರಿತ್ಯಾಗ ಪರಸ್ವ ಆಪಾದನ್ ಅಂತ, ನಮ್ಮದು ಅಂತ ಏನು ಇದೆಯೋ ಅದನ್ನ ಇನ್ನೊಬ್ಬರ ಕೈಲಿ ಕೊಡೋದು ಅಂತ. ನಮ್ಮದು ಅಂತ ಏನೂ ಇಲ್ಲ. ಸೊ ದೇವರು ಕೊಟ್ಟದ್ದನ್ನ ಕೊಡೋದು ಅದೇ ದಾನ. ಇಲ್ಲಿ ಏನ್ ಮಾಡಬೇಕು ಅಂದ್ರೆ ಆ ಒಂದು ಅಹಂಕಾರ ಮಮಕಾರ, ನನ್ನದು ನಾನು ನನ್ನದು ಅಂಬೋದನ್ನ ತ್ಯಾಗ ಮಾಡಬೇಕು, ಬಿಡಬೇಕು. ಇದನ್ನ ಬಿಡೋದು, ಅದನ್ನ ಕೇಳಕ್ಕೆ ಬರ್ತಾ ನಾನು ನನ್ನದು ಅಂಬೋದನ್ನ ಬಿಡು, ಅದನ್ನ ಕೊಟ್ಟು ಬಿಡು. ಆರು ಸ್ವತಂತ್ರ, ನಾನೇ ಸ್ವತಂತ್ರ, ನಾನು ನನ್ನದು ಅಂದ್ರೆ ದೇವರದೇ ಅಲ್ಲ, ಅದು ನಿನ್ನದಲ್ಲವೇ ಅಲ್ಲ. ನಿನ್ನದಲ್ಲದ ವಸ್ತು ನಿನ್ನದು ನಿನ್ನದು ಅಂದ್ಕೊಳ್ತಾ ಇದ್ದಿ, ನಿನ್ನ ಉದ್ದಾರಕ್ಕೆ ಅದು ನನ್ನಲ್ಲೇ ಕೊಟ್ಟು ಬಿಡು, ನನ್ಗೆ ಕೊಟ್ಟು ಬಿಡು. ಅದನ್ನ ದಾನ ಮಾಡ್, ಬಿಕಾಸ್ ದೇವರದ್ದು, ದೇವರದೇ ಎಲ್ಲವೂ, ನಾನು ನನ್ನದು ಎಲ್ಲ ದೇವರದೇ, ಅವನದ್ದು. ಸೊ ಸ್ವತಂತ್ರ ಅವನದು, ಅದನ್ನು ನಿನ್ನದು ಯಾವುದೆಲ್ಲವೋ ಅದನ್ನ ಕೊಟ್ಟು ಬಿಡು, ದಾನ ಮಾಡಿಬಿಡು, ಬಿಟ್ಟು ಬಿಡು. ಆ ವಸ್ತು ಮೇಲೆ ದಾನ ಮಾಡಿದ ವಸ್ತು ಯಾವಾಗ್ಲೂ ನಾವು ಏನು ದಾನ ಕೊಟ್ಟರೂ ಕೊಟ್ಟದ್ದನ್ನ ಅದು ನನ್ನದು, ನಾನು ಅವತ್ತು ಅದು ಕೊಟ್ಟೆ, ಆ ಕ್ಷಣ ಕೊಡೋವಾಗ್ಲೇ ನನ್ನದಲ್ಲ ಅಂತನೇ ಕೊಟ್ಟು ಬಿಡಬೇಕು. ಇದು ನೆಯ್ಯೋದು, ಇನ್ನೊಬ್ಬರ ಕೈಯಲ್ಲಿ ಒಪ್ಪಿಸೋದು, ಇದು ನನ್ನದಲ್ಲ ಅಂತ, ಅದೇ ದಾನ ಆಗತ್ತೆ. ಸೊ ವಾಮನ ರೂಪದಿಂದ ಅದನ್ನೇ ಮಾಡಿದ ಅವನು. ಆ ಚಿಂತನೆ ನಮ್ಮದಲ್ಲ, ಯಾವುದು ಈ ದೇಹ ಏನೇನು ನಮ್ಮದಲ್ಲ ಅಂಬೋದು ಚಿಂತನೆ, ಅದೇ ದಾನ. ಅದು ದೇವರದು ಅಂದ್ರೆ ನಮ್ಮದಲ್ಲ ಅಂತ ತಿಳ್ಕೊಳ್ಳೋದು, ಇನ್ನೊಂದು ದೇವರದು, ವಾಮನನಿಗೆ ಕೊಟ್ಟು ಬಿಡೋದು, ವಾಮನನಿಗೆ ಅದು ವಾಮನದ್ದು ಅಂದ್ರೆ ನಮ್ಮ ನಮ್ಮ ನಮ್ಗೆ ಏನೇನು ಬಂದಿದ್ದೋ ಎಲ್ಲವೂ ಬಿಂಬರೂಪ ಇವನಿಂದ ಬಂದಿದೆ, ಇದು ಭಗವಂತನದು ಅಂತ ತಿಳ್ಕೊಳ್ಳೋದು ಅಂತ ವಾಮನ ರೂಪವನ್ನ ಚಿಂತನೆ ಮಾಡಬೇಕು. ಆಮೇಲೆ ವಾಮನ ರೂಪನೇ ನೆಕ್ಸ್ಟ್, ವಾಮನನೇ ತ್ರಿವಿಕ್ರಮ, ಎಲ್ಲಾ ಕಡೆನು ಆ ಒಂದು ವ್ಯಾಪ್ತವಾದ ರೂಪ ತ್ರಿವಿಕ್ರಮ ರೂಪ. ತ್ರಿವಿಕ್ರ ರೂಪ ಚಿಂತನೆಯನ್ನ ಕಾಲಕಾಲಕ್ಕೆ ಮಾಡಬೇಕು ಅಂತ. ತ್ರಿವಿಕ್ರಮ ಅಂದ್ರೂ ಒಂದು ವಿಧದಲ್ಲಿ ಎಲ್ಲವೂ ಕಾಣಿಸ್ತು ಆ ತ್ರಿವಿಕ್ರಮ ರೂಪದಲ್ಲಿ. ಈ ಬ್ರಹ್ಮಾಂಡ ಪೂರ ವ್ಯಾಪಿಸಿ ಅವನ ಕಾಲು ಹೊರಗೆ ಬ್ರಹ್ಮಾಂಡ ಕರ್ಪರವನ್ನ ಒಡೆದು ಮೇಲೆ ಹೋಗಿ ಆ ಭಾಗೀರಥಿಯನ್ನ ತಂದ, ಅಂದ್ರೆ ಆ ಒಂದು ಭಾಗೀರಥಿ ಜಲ ಗಂಗೆಯನ್ನ ತಂದು ಆ ಪವಿತ್ರ ಮಾಡಿಸಿದ, ಎಲ್ಲರನ್ನು ಪವಿತ್ರ ಮಾಡಿಸಿದ್ದಾನೆ. ಸೊ ಅವನು ಆದ ಕಾರಣದಿಂದ ಇಲ್ಲಿ ನನ್ನಲ್ಲಿ ಇರುವಂತ ಈ ಸ್ವಾಮಿನೇ ಎಲ್ಲಾ ಕಡೆ ಇಡೀ ಬ್ರಹ್ಮಾಂಡ, ಆಮೇಲೆ ಆಚೆ ಬ್ರಹ್ಮಾಂಡಕ್ಕೆ ಆಚೆ ಇರುವಂತ ಆ ಪ್ರದೇಶ ಎಲ್ಲಾ ಕಡೆನೂ ಅವನು ತುಂಬಿದ್ದಾನೆ. ಯಾಕೆ ತುಂಬಿದ್ದಾನೆ ಅವನು ಅಂದ್ರೆ ನಮ್ಮನ್ನ ಪವಿತ್ರ, ಅಲ್ಲಿ ಗಂಗೆಯ ಪಾದದಿಂದ ಗಂಗೆ ಬಂದಳು ಅಂದ್ರೆ ನಮಗೆ ಗಂಗೆಯಿಂದ ಎಲ್ಲ ಪವಿತ್ರ ಆಯಿತು. ಆದ ಹಾಗೇನೆ ಈ ಜಗತ್ತು, ಈ ಬ್ರಹ್ಮಾಂಡ ಪೂರ ತ್ರಿವಿಕ್ರಮ, ಈ ಮೂರು ಹೆಜ್ಜೆಯಿಂದ ಪೂರ್ತಿ ವ್ಯಾಪ್ತವಾಗಿರುವಂತ ಈ ಭಗವಂತ ಎಲ್ಲವನ್ನು ಯಾಕೆ ಇಟ್ಟಿದ್ದಾನಂದ್ರೆ, ಪ್ರತಿಯೊಂದು ನೋಡಿ, ಪ್ರತಿಯೊಂದು ನಮ್ಮ ಕಣ್ಣ ಮುಂದೆ ಇರುವಂತ ಈ ಎಂಟೈರ್ ಜಗತ್ತು ನೋಡಿ, ಈ ಜಗತ್ತಲ್ಲಿ ಪ್ರತಿ ಒಂದು ಕಡೆನೂ ಭಗವಂತ ಒಂದೊಂದು ರೂಪದಲ್ಲಿ ಏನೇನು ನೋಡ್ತೀರೋ ಅಲ್ಲಿ ಪ್ರತಿ ಪ್ರತಿ ಜಾಗೆಯಲ್ಲೂ ಭಗವಂತನೇ ಇದ್ದಾನೆ. ನಮ್ಗೆ ಪಾವಿತ್ರ ಗಂಗೆಯಿಂದ ಬಂತು ಒಂದು, ವಿ ಕ್ಯಾನ್ ಸೀ ದ ವಾಟರ್ ಮಾಡ್ಬೋದು. ಇಲ್ಲಿ ಏನು ನಾವು ನೋಡೋದೆಲ್ಲ ನಮ್ ಮೇಲೆ ಹಚ್ಕೊಳ್ಳೋದಾ? ಇಲ್ಲ, ಜಸ್ಟ್ ಚಿಂತನೆ. ಚಿಂತನೆ ಏನು? ಭಗವಂತನ ಹೆಸರನ್ನ ಹೇಳೋದು, ನಾಮಸ್ಮರಣ. ಅದು ಹೇಳ್ತಾರ, ನಾಮಸ್ಮರಣ ಬಗ್ಗೆ ಹೇಳ್ಬೇಕು ಅಂದ್ರೆ 13th ಚಾಪ್ಟರ್ ಅಲ್ಲಿ ಬರುತ್ತೆ ನಾಮಸ್ಮರಣ ಸಂಧಿ ಅಂತಾನೆ ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಯಾಕೆ ಅಂದ್ರೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ನೋಡಿದ್ರ ಫಸ್ಟ್ ಅಟ್ಲೀಸ್ಟ್ 100 ಶ್ಲೋಕಗಳು, 100-120 ಶ್ಲೋಕಗಳು ನೀವು ತಕೊಂಡ್ರೆ ನಥಿಂಗ್ ಬಟ್ ದೇವರ ಹೆಸರುಗಳೇ, ದೇವರ ಹೆಸರುಗಳು, ಸ್ಮರಣ, ಕೀರ್ತನ, ಧ್ಯಾನ, ಅರ್ಚನ ಅಂತ 4 ರೀತಿಯಾಗಿ ಅಂದ್ರೆ ಈಚ್ ಒನ್ ಇಸ್ ಕನೆಕ್ಟೆಡ್, ಇಂಟರ್ ಕನೆಕ್ಟೆಡ್. ಎಲ್ಲ ನಾಮ ಉಚ್ಚಾರಣೆ ಮಾಡಬೇಕು ಅಂದ್ರೂ ಸ್ವಲ್ಪನಾರು ಚೂರು ಸ್ಮರಣೆ, ಅಟ್ಲೀಸ್ಟ್ ಕೃಷ್ಣ ಅಂತ ಯಾರ ಹೇಳಿದ, ಕೃಷ್ಣ ಅಂತ ರಿಜಿಸ್ಟರ್ ಆಗಿದ್ರೆ ಕೃಷ್ಣ ಅಂತ ಹೇಳೋದಾಗತ್ತೆ. ಸೊ ಅದಕ್ಕೇನೋ ಒಂದು ಸ್ಮರಣೆ ಬೇಕಾಗಿಸ್ತೋಡ್. ಕೀರ್ತನ, ಧ್ಯಾನ, ಚಿಂತನೆ, ಸೊ ಎಲ್ಲವೂ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಸ್ಮರಣೆದ ಬಗ್ಗೆ ಬರುತ್ತೆ. ಸೊ ನಾವು ಯಾಕೆ ಅಷ್ಟು ಹೇಳಿದ್ದಾರೆ ಆಚಾರ್ಯರು ಅಂದ್ರೆ, ಕಲಿಯುಗದಲ್ಲಿ ನಾಮ ಕೀರ್ತನಂ ಅಂತ ಹೇಳ್ತಾರಲ್ಲ, ಕಲಿಯುಗದಲ್ಲಿ ನಮ್ಗೆ ನಾಮ ಸಂಸ್ಮರಣೆ ಇದೆ, ನಾಮ ಸಂಕೀರ್ತನೆಯಿಂದಲೇ ನಮ್ಗೆ ಪಾಪಗಳು ಪರಿಹಾರ ಆಗುತ್ತೆ, ಮೋಕ್ಷ ಸಿಕ್ಕತ್ತ ಅಂತ ಹೇಳ್ತಾರಲ್ಲ. ಸೊ ಆದ ಕಾರಣದಿಂದ ನಾವು ಎಲ್ಲಿ ತ್ರಿವಿಕ್ರಮ ಅಂದ್ರೆ ಎಲ್ಲಡನೆ ಇರುವವನವನು. ಸೊ ಎಲ್ಲಾ ವಸ್ತುಗಳೆಲ್ಲೂ ಇದ್ದಾನೆ, ಅವನ ಹೆಸರನ್ನ ನೆನಪು ಮಾಡುತ್ತೆ. ಒಂದೊಂದಕ್ಕೇನೋ ಒಂದೊಂದು ಹೆಸರಿದೆ. ಎಲ್ಲಾ ಹೆಸರು ನಾವು ಹೇಳ್ತೀವಿ ದೇವರದೇ, ಎಲ್ಲ ಸರ್ವಶಬ್ದ ವಾಚ್ಯತ್ವ ಅಂತ ಹೇಳ್ತೀವಿ ಹೊರತು ವಿ ಡೋಂಟ್ ಅಪ್ಲೈ ಆ ಶಬ್ದವನ್ನ ನೋಡಿದ್ದಾಗೆ ಒಂದೊಂದು ದೇವರು ಪರವಾಗಿ ನಮ್ಗೆ ಅಂದ್ರೆ ಎಲ್ಲದಕ್ಕೆ ನಿರ್ವಚನ ಗೊತ್ತಿರಬೇಕು ಅಂತಿಲ್ಲ, ದೇವರ ನೆನಪು ಅಟ್ಲೀಸ್ಟ್ ದೇವರು ಹರಿ 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 ಹರಿ. ಅದಕ್ಕೆ ಏನ್ ಹೇಳ್ತಾರಂದ್ರೆ ಅದೇ ಕ್ರಿಯಾವಸಾನೆ ಪ್ರೇತ ಸ್ಮರೇತ ಅಂತ ಹೇಳುವಾಗ ಅದೇ ಪದ್ಮನಾಭನ ಸರ್ವ ಕರ್ಮದಲ್ಲಿ ನೆನಪುತ್ತಿದೆ. ಅದನ್ನೇ ಎಕ್ಸಾಕ್ಟ್ ಅಲ್ಲಿ ಬಂದದ್ದನ್ನೇ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟಿದ್ದಾರೆ. ಪದ್ಮನಾಭನ ಸರ್ವ ಕರ್ಮದಲ್ಲಿ ನೆನಪುತ್ತಿರು ಅಂತ ಹೇಳ ಅಂದ್ರೆ ಏನೇನೇನೆಲ್ಲ ನೋಡ್ತೀವೋ, ಅಂದ್ರೆ ಕರ್ಮ ಅಂದ್ರೆ ನಾವು ಮಾಡುವಂತ ಊಟ ಮಾಡೋದು ಕೆಲವನ್ನೇ ನಾವು ಇವಾಗ ಇಟ್ಟುಕೊಂಡಿದ್ದೀವಿ. ಜಪ ಮಾಡೋದು, ಕಾರೆ ಬೆಳಿಗ್ಗೆ ಏಳೋದು, ಎದ್ದ ಕೂಡಲೇ ನಾವು ಬಂದು ಸ್ನಾನ ಮಾಡೋದು, ಆಮೇಲೆ ಪೂಜೆ ಮಾಡೋದು, ಊಟ ಮಾಡೋದು, ಆಚಮನಗಳು ಮಾಡೋದು, ಇಲ್ಲಿ ಮಾತ್ರ ಇವಾಗ ಸ್ವಲ್ಪ 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 ಇಟ್ಕೊಳ್ತಾ ಬಂದೀವಿ. ಇನ್ನೂ ಜಾಸ್ತಿ ಮಾಡ್ಬೇಕು. ಸಕಲ ಕರ್ಮ ಅಂದ್ರೆ ಸಮಥಿಂಗ್ ಆರ್ ಅದರ್ ಕೀಪ್ಸ್ ಆನ್ ಹ್ಯಾಪನಿಂಗ್. ಏನಾರು ಇಂತ ಕರ್ಮ ಅಂದ್ರೆ ನಾವು ಕೈಯಿಂದ ಮಾಡೋದೇ ಕರ್ಮ ಅಂತಿಲ್ಲ, ಮನಸ್ಸಿನಿಂದ ಮಾಡೋದು ಕರ್ಮ, ಮಾನಸಿಕ ಕರ್ಮ ಆಗತ್ತೆ, ವಾಚಿಕ ಕರ್ಮ ಆಗತ್ತೆ, ಎಲ್ಲ ಕರ್ಮನೇ ಆಗತ್ತೆ, ಕ್ಷಣ ಕ್ಷಣಕ್ಕೆ ಕರ್ಮನೇ ಆಗತ್ತೆ. ಆ ಕರ್ಮ ಮಾಡೋವಾಗ ದೇವರ ನೆನಪು ಹೇಗ್ ಬರೋದು ಅಂದ್ರೆ ಹೀಗೆ ಸ್ವಲ್ಪ 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 ಹೆಚ್ಚು ಮಾಡಿಕೊಟ್ಟ. ಅದಕ್ಕೆ ಅವರು ವಿವಿಕ್ತ ದೇಹ ಸೇವನಂ ಅಂತ ಯಾಕೆ ಹೇಳ್ತಾರಂದ್ರೆ, ಇಫ್ ಯು ಆರ್ ಅಲೋನ್, ಇಫ್ ಯು ಆರ್ ಅಲೋನ್, ಇತರ ಜನರ ಇಲ್ಲದ ಜಾಗೆ ಹಾಗೆ ನಾವು ಇದ್ದಾಗೆ ದೇರ್ ಇಸ್ ನಥಿಂಗ್ ಮಚ್, ಸೊ ಇಟ್ ಬಿಕಮ್ಸ್ ಲಿಟಲ್ ಈಸಿಯರ್ ಆಗುತ್ತೆ. ಆರ್ ಸತ್ಸಂಗ ಜೊತೆಲಿ ಇರೋವಾಗ ಈ ಒಂದು ದೇವರ ಮಾಡೋವಾಗ ಒಂದೊಂದು ಹೆಸರು ಹೇಳೋದು, ಆರ್ ಒಂದು ಕ್ರಮ ಇಟ್ಟುಕೊಳ್ಳೋದು ಅಭ್ಯಾಸ. ಚಿಕ್ಕ ವಯಸ್ಸು ನಮ್ಗೆ ಅನೇಕರಿಗೆ ಒಂದೊಂದು ಮಾಡಿದಾಗ್ಲೂ ಹರೇ ಶ್ರೀಹರಿ ಅಂತ ಹೇಳೋದು, ನಾರಾಯಣ ಅಂತ ಹೇಳೋದು, ವಾಸುದೇವ ಅಂತ ಹೇಳೋದು, ಏನೋ ಒಂದು ದೇವರ, ರಾಮ ರಾಮ ಅಂತ ಹೇಳೋದು, ಕೃಷ್ಣ ಕೃಷ್ಣ ಅಂತ ಹೇಳೋದು, ಇದು ಅಭ್ಯಾಸದಲ್ಲಿ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಒಂದೊಂದಕ್ಕೇನು ಮಾಡು. ಈ ಕಂಟೈನರ್ ಇದಲ್ಲ, ಈ ಕಂಟೈನರ್ನ ಇಫ್ ಯು ಸ್ನೀಸ್ ಜೊತೆ ಬ್ಲಸ್ ಯು, ಯಾರು ಎಲ್ಲಿ ಇದೆ ಟಕ್ಕಂತ ಅವ್ರಿಗೆ ಬ್ಲಸ್ ಯು ಅಂತ ಬಂದ್ಬಿಡುತ್ತೆ. ಬ್ಲಸ್ ಯು ಅಂದ್ರೆ ಲೆಟ್ ಹಿಮ್, ದೇವರು ನಿಮಗೆ ಅನುಗ್ರಹ ಮಾಡಲಿ ಅಂತ. ಹಾಗೇನೆ ನಮ್ಗೆ ಓಂ ಒಂಬ ಶಬ್ದ, ಹೂ ಅಂತೀವಿ, ಹೂ ಮಾಡ್ಲಾ, ಹೂ ಹಾ ಅಂತೀವಿ. ಆ ಶಬ್ದಗಳ ಮೂಲವು ದೇವರು ಪ್ರೀತನಾಗ್ಲಿ, ಕೇಶವ ಪ್ರೀತನಾಗ್ಲಿ ಅಂತೆ ಅದಕ್ಕೆ ಅರ್ಥ ಬರುತ್ತೆ. ಸೊ ಹೀಗೆ ಒಂದೊಂದಲ್ಲೇನು ಇಟ್ಕೊಳ್ಳೋದು, ಇದೇ ತ್ರಿವಿಕ್ರಮದ ಅವತಾರ ಎಲ್ಲಾ ಕಡೆ. ದಟ್ ಈಸ್ ವಾಟ್ ಹಿ ರಿಯಲೈಸಸ್, ಮೂರನೇ ಹೆಜ್ಜೆ ತನ್ನ ಒಳಗೆ. ಸೊ ನನ್ನ ವಾಮನನಾಗೆ ಬಂದು ತ್ರಿವಿಕ್ರಮನಾಗಿ ಎಲ್ಲ ಜಾಗಲೇನು ಕಾಣಿಸಿದಾಗೆ ಅವನ ತಲೆ ಒಳಗೇನು ಬಂತು. ತಲೆ ಕೊಟ್ಟ ಅಂದ್ರೆ ತಲೆ ಒಳಗೆ ತುಂಬಿಸಿಕೊಂಡು ಬಿಟ್ಟ ದೇವರ ಪಾದವನ, ದೇವರಿರುವುದನ್ನ ಪ್ರತಿ ಪ್ರತಿ ಜಾಗಲಿರೋ ತನ್ನ ತಲೆ ಪೂರ ತುಂಬಿಸಿಕೊಂಡ, ಅದಕ್ಕೆ ತಲೆಯನ್ನ ಕೊಟ್ಟ, ಶರಣಾಗತನಾದ ಅಂತ ಆಗುತ್ತೆ. ಹಾಗೇನೆ ನಮ್ಗೆ ಆ ಒಂದು ದೇವರ ಚಿಂತನೆ, ದೇವರು ತ್ರಿವಿಕ್ರಮ ಅವತಾರದಿಂದ ನಮ್ಗೆ ಏನು ಗೊತ್ತಾಗ್ಬೇಕು ಅಂದ್ರೆ ಆ ಒಂದು ಶರಣ, ನಮ್ಗೆ ಎಲ್ಲವೂ ದೇವರಕ್ಕೆ ಶರಣ ಹೊಂದಬೇಕು, ಅವನ ಶರಣಾಗತಿ ಆಗಬೇಕು ಎಂಬುದನ್ನ ಆ ಅವತಾರ ನಮ್ಗೆ ತಿಳಿಸಿಕೊಟ್ಟಿದ್ದೆ. ಶರಣಾಗತಿ ಅಂದ್ರೆ ನಮ್ಗದು ದೇವರದ ಅಧೀನತ್ವವನ್ನು, ಶರಣಾಗತಿ ಅಂದ್ರೆ ಏನು, ನಾವು ನಮಸ್ಕಾರ ಮಾಡ್ತೀವಿ, ಅದಕ್ಕೆ ಶರಣಾಗತಿ ಅಂದ್ರೆ ಏನಾಗತ್ತೆ ಅಂದ್ರೆ, ಶರಣ ಅಂದ್ರೆ ಭಗವಂತನ ಸರ್ವೋತ್ತಮತ್ವವನ್ನ ತಿಳ್ಕೊಂಡಿರ್ಬೇಕು. ಆವಾಗ ತಾನೆ ಫಸ್ಟ್ ಆಫ್ ಆಲ್ ಒಂದು ಸಿಂಪಲ್ ಒಂದು ನಮಸ್ಕಾರ ಹಾಕಬೇಕು ಅಂದ್ರು ನಾವು ದೇವರು ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಅದಾಗತ್ತೆ. ಸೊ ಆ ಸರ್ವೋತ್ತಮತ್ವ ದೇವರು ನಮ್ಗಿಂತ ದೊಡ್ಡವ ಅಂಬೋ, ಅದಕ್ಕೆ ತ್ರಿವಿಕ್ರಮ ಅವತಾರ, ಪೂರ್ತಿ ವ್ಯಾಪ್ತಿ ಆದಂತ ಅವತಾರ. ಅವನೇ ಎಲ್ಲಡೇನು ಇದ್ದಾನೆ, ನನ್ನ ಒಳಗೇನು ಇದ್ದಾನೆ, ಹೊರಗೇನು ಎಲ್ಲಡೇನು ಇದ್ದಾನೆ ಅಂಬೋ ಒಂದು ಅವನು ಸರ್ವೋತ್ತಮ ಅಂಬೋ ಜ್ಞಾನ ಬರುತ್ತೆ. ಆಮೇಲೆ ಅವನಿಂದಲೇ ಎಲ್ಲ ಕಾರ್ಯ ಆಗತ್ತೆ, ಅದು ನಾವು ನೋಡ್ತಾ ಹರಿಕಥಾಂಸಾರ ಪೂರ್ತಿ ಬಂದಿದೆ ನಮ್ಗೆ. ಅವನೇ ಮಾಡಿ ಮಾಡಿಸ್ತಾನ ಎಲ್ಲ ಕರ್ಮ, ಅವನೇ ಮಾಡಿ ಮಾಡಿಸ್ತಾನ ಅಂಬೋದು. ಅವನು ಈಶ ಅಂದ್ರೆ ನಾನು ದಾಸ ಅಂತಾನೆ, ಅವನು ಸರ್ವೋತ್ತಮ ಎಲ್ಲ ಕಡೆ ಇದ್ದಾನೆ, ವೇರ್ ಹೂ ಆರ್ ಯು ಅಂದ್ರೆ ನಾವು ದಾಸ ಅಂಬೋ ಚಿಂತನೆ ಏನೋ ನಮ್ಗೆ ಬರುತ್ತೆ. ಅಂಡ್ ಆಲ್ಸೋ ಅದು ಜೊತೆ ಜೊತೆಲಿ ನಮ್ಗೆ ಬರೋದು ಐ ಬಿಲಾಂಗ್ ಟು ಹಿಮ್ ತದೀಯಂ, ಅವನದ್ದು ನಾನು, ಅವನ ಅಧೀನವಾಗಿರುವ ಐ ನಾನು. ಹೂ ಓನ್ಸ್ ಮೀ ಅಂದ್ರೆ ಹಿ ಇಸ್ ಮೈ ಬಾಸ್, ಹಿ ಓನ್ಸ್ ಮೀ ಅಂಬೋ ಒಂದು ಚಿಂತನೆ ಬರಬೇಕು. ಅದ್ರ ಜೊತೆಯಲ್ಲಿ ನಮ್ಗೆ ಬಂದು ವಿಶ್ವಾಸ ರಕ್ಷತಿ ಸೇವ ವಿಶ್ವಾಸ ಅಂದ್ರೆ ಅವನೇ ನಮ್ಮನ್ನ ರಕ್ಷಣೆ ಮಾಡ್ತಾನ ಅಂಬೋ ವಿಶ್ವಾಸ ನಂಬಿಕೆ ಇರಬೇಕು. ಆಮೇಲೆ ಎಲ್ಲ ಕರ್ಮ ಎಲ್ಲವೂ ಅವನಿಗೆ ಸಮರ್ಪಣೆ ಮಾಡಬೇಕು, ಅವನು ಸ್ವತಂತ್ರ ಅಂಬೋ ಚಿಂತೆ. ಇದಕ್ಕೆ ಶರಣಾಗತಿ ಅಂತ ಹೇಳ್ತಾರೆ. ಈ ಶರಣಾಗತಿಯನ್ನ ಬಲಿಚಕ್ರವರ್ತಿ ಮಾಡಿದ. ಸೊ ಬಲಿಯಿಂದ ನಾವು ಈ ಪಾಠವನ್ನ ಕಲಿಬೇಕು. ನಮ್ಮಲ್ಲಿ ಇರುವಂತಹ ತ್ರಿವಿಕ್ರಮ ನಮ್ಗೆ ಬರ್ತಾನೆ, ನಮ್ಮಲ್ಲಿ ಇಂದು ಬರ್ತಾನೆ. ವಾಮನನಾಗಿರುವನು ಒಳಗಿರುವನು ತ್ರಿವಿಕ್ರಮನಾಗಿ ಅಂದ್ರೆ ಬ್ರಹ್ಮಾಂಡ ಪೂರ ಬೇಕಾಗಿಲ್ಲ. ಇವಾಗ ಒಳಗಿರುವನು ಈ ದೇಹ ಪೂರ ತುಂಬಿದ್ದಾನೆ ಅಂತ ಚಿಂತನೆ ಬಂದ್ರೆ ನಡೆಯುತ್ತೆ. ಬಿಕಾಸ್ ತ್ರಿವಿಕ್ರಮನಾಗಿ ಎಲ್ಲಾ ಕಡೆ ಅವನ ದೇಹ ಪೂರ ಇದ್ದಾನೆ ಅಂದ್ರೆ ನಾವು ಏನ್ ಕರ್ಮ ಮಾಡಿದ್ನು ಅವನೇ ಮಾಡ್ತಾನೆ, ಅವನೇ ಮಾಡ್ತಾನೆ ಅಂಬೋ ಚಿಂತನೆ ಬಂದ್ಬಿಡುತ್ತೆ. ಸೊ ತ್ರಿವಿಕ್ರಮ, ಆಮೇಲೆ ತ್ರಿವಿಕ್ರಮ ಆದಮೇಲೆ ತ್ರಿವಿಕ್ರ ರೂಪ ಆದಮೇಲೆ ವಾಮನ ರೂಪ ಒಂದು ನಾವು ನೋಡಿದ್ವಿ. ವಾಮನ ಅಂದ್ರೆ ವಾಮನನದ್ದು ನೋಡಿದಾಗ ವಾಮನಂದು ಬಿಳಿ ಬಣ್ಣ, ಮತ್ತು ದೊಡ್ಡ ದೊಡ್ಡ ಕಣ್ಗಳು, ಆಮೇಲೆ ಒಂದು ಕೈಯಲ್ಲಿ ದದಿ ಮೊಸರು, ಒಂದು ಕೈಯಲ್ಲಿ ಅಮೃತವನ್ನು ಇಟ್ಟುಕೊಂಡಿದ್ದಾನೆ. ಆಮೇಲೆ ಅದು ಬಂಗಾರ ಪಾತ್ರೆಯಲ್ಲಿ ಮೊಸರನ್ನ ಇಟ್ಟುಕೊಂಡಿದ್ದಾನೆ, ಚಂದ್ರಮಂಡಲದಲ್ಲಿ ಇದ್ದಾನೆ ಅವನು. ಆಮೇಲೆ ಚಕ್ರ, ಶಂಖ, ಗದ ಮತ್ತು ಜ್ಞಾನ ಮುದ್ರೆ ಇನ್ನೊಂದು ರೂಪಕ್ಕೆ ಕೊಟ್ಟಿದ್ದಾರೆ. ಎರಡು ರೂಪವೂ ನಡೆಯುತ್ತೆ. ವಾಮನ ರೂಪದಲ್ಲಿ ಇಟ್ಕೊಂಡು ದದಿ ಅಮೃತವನ್ನೇ ಇಟ್ಟುಕೊಂಡು ಚಿಂತನೆ ಮಾಡಬಹುದು. ಅದರ್ವೈಸ್ ಬೇರೆ ಬೇಕಂದ್ರೆ ಚಕ್ರ, ಶಂಖ, ಗದ, ಜ್ಞಾನ ಮುದ್ರೆ ಅದನ್ನು ಕೊಟ್ಟಿದ್ದಾರೆ. ಬೇಸಿಕಲಿ ದದಿ ಏನು ಸಿಂಬಲೈಸ್ ಏನ್ ಮಾಡುತ್ತ ದದಿಯನ್ನ ಒಂದು ಕೈಲಿ ಅಂದ್ರೆ ನಾವು ನೋಡಿದ್ದೀವಿ, ಒಂದು ಕ್ಷೀರ ಅಂದ್ರೆ ಜ್ಞಾನ ಆಗತ್ತೆ. ಜ್ಞಾನದಲ್ಲಿ ಭಗವಂತನ ಗುಣಗಳನ್ನ ಚಿಂತನೆ ಮಾಡುತ್ತಾ 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 ಅದಕ್ಕೆ ಕೆಪ್ಪು ಹಾಕಬೇಕು. ಸಿಹಿ ಮೊಸರನ್ನ ಅಹಂಕಾರ ನಿರ್ಮಮಾದ ಅಹಂಕಾರ ರಹಿತ ಆ ಮನಸ್ಸು ಮುಂದೆ ನಾವು ಚಿಂತನೆ ಮಾಡುತ್ತಾ ಕೆಪ್ಪು ಹಾಕಬೇಕು. ಕೆಪ್ಪು ಹಾಕಿದಾಗ ಏನಾಗತ್ತ, ಆ ಹಾಲು ದೃಢವಾಗತ್ತೆ. ಹಾಗೇನೆ ನಮ್ಮ ಜ್ಞಾನ ದೃಢ ಆಗಬೇಕು. ನಾವು ಅದನ್ನ ಮನನ ಮಾಡುತ್ತಾ ಮಾಡ್ತಾ, ಯುಕ್ತಿಯಿಂದ ಸದುಕ್ತಿಯಿಂದ ಮಾಡ್ತಾ ಮಾಡ್ತಾ ಅದು ದೃಢ ಆಗಬೇಕು. ಸೊ ಆ ಒಂದು ದೃಢವಾದ ಆ ವಾಮನ ರೂಪ ನಮ್ಗೆ ದೃಢವಾದ ಕ್ಷೀರವನ್ನ ಅಂತ ಹೇಳ್ದ, ಆ ದೃಢವಾದ ಅನ್ನವನ್ನ ಕೊಡ್ತಾನೆ. ಆ ಜ್ಞಾನನ್ನ ರೆಗ್ಯುಲರ್ ಅನ್ನವೂ ಕೊಡ್ತಾನೆ. ವಿಶೇಷವಾಗಿ ಈ ಜ್ಞಾನ ದೃಢ ಧಾರ್ಢ್ಯವನ್ನ ನಮ್ಗೆ ಯುಕ್ತಿ ಮೂಲಕವಾಗಿ ಕೊಡ್ತಾನೆ. ಇನ್ನೊಂದು ಅದು ಮೂಲಕವಾಗಿ ಏನಾಗತ್ತೆ, ಜ್ಞಾನ ಇದು ಸಾಧನ, ಜ್ಞಾನ ಮೂಲಕವಾಗಿ ನಮ್ಗೆ ಬರುವುದು ಅಮೃತ ಸದೃಶ್ಯವಾದ ಮೋಕ್ಷ ಸಿಕ್ಕತ್ತೆ, ಇಹದಲ್ಲಿನ ನಮ್ಗೆ ಸುಖ ಸಿಕ್ಕತ್ತೆ. ಸೊ ಅದಕ್ಕೆ ಸಿಂಬಾಲಿಕ್ ಆಗಿ ಒಂದು ಕೈಯಲ್ಲಿ ದದಿಯನ್ನ ಇನ್ನೊಂದು ಕೈಯಲ್ಲಿ ಅಮೃತವನ್ನ ಇಟ್ಟುಕೊಂಡಿರುವಂತಹ ವಾಮನ ರೂಪವನ್ನ ನಾವು ಚಿಂತನೆ ಮಾಡಬೇಕು. ಆ ವಾಮನ ಜಯಂತಿನೂ ಬಂತು ನಮ್ಗೆ. ಶ್ರವಣಯುಕ್ತ ದ್ವಾದಶಿ ಭಾದ್ರಪದ ಮಾಸದಲ್ಲಿ ನಾವು ಅಭಿಹಿತ್ ಮುಹೂರ್ತ ಮಧ್ಯಾಹ್ನ ಇರಬೇಕು, ಅವಾಗ ವಾಮನ ಜಯಂತಿ ಮಾಡ್ತೀವಿ. ಅದಾದ ಮೇಲೆ ನೆಕ್ಸ್ಟ್ ವಾಮನ ತ್ರಿವಿಕ್ರಮ ಆಯ್ತು, ತ್ರಿವಿಕ್ರಮ. ಆಮೇಲೆ ನೆಕ್ಸ್ಟ್ ಬಂದು ಆ ವಾಮನ ರೂಪದಿಂದ ಬಂದಾಗ ಇನ್ನೂ ಅನೇಕ ವಿಷಯಗಳಿದೆ, ಜಸ್ಟ್ ಮೆನ್ಷನ್ ಮಾಡ್ತೀನಿ. ಒಂದು ವಾಮನ ರೂಪದಿಂದ ಬಂದಾಗ ಆ ರೂಪಕ್ಕೆ ಅನೇಕ ದೇವತೆಗಳು ಋಷಿಗಳು ಹೇಳ್ತಾರೆ. ವಸಿಷ್ಠರು ಅದಕ್ಕೆ ಅವನಿಗೆ ವಾಮನ ರೂಪ ಭಗವಂತನಿಗೆ ಜಾತಕರ್ಮವನ್ನ ಮಾಡಿಸ್ತಾರಂತ. ಆಮೇಲೆ ಸೂರ್ಯ ಗಾಯತ್ರಿ ಉಪದೇಶ ಕೊಡ್ತಾನೆ, ಅಂದ್ರೆ ವಾಮನ ದೇವರಿಗೆ ಕೊಡ್ತಾರ ಇದೆಲ್ಲ ಅಂದ್ರೆ ಹಾಗೆ ಕಥೆಯಲ್ಲಿ ಹಾಗೆ ಇದೆ. ಬಟ್ ಇಲ್ಲಿ ಏನು ಚಿಂತನೆ ಅಂದ್ರೆ ವಾಮನ ರೂಪ ನಮ್ಮಲ್ಲಿ ಹುಟ್ಟಿದಾಗೆ, ವಾಮನ ನಮ್ಮ ಒಳಗೆ ದೇವರು ವಾಮನ ರೂಪಿಯಾಗಿ ಅವನು ಇದ್ದಾನೆ ಅಂತ ನಾವು ನಮ್ಮಲ್ಲಿ ವಾಮನ ಇವಾಗ ಹುಟ್ಟುತ್ತಾ ಇದ್ದಾನೆ ದೇವರು ಅಂದ್ರೆ ಅಂತರ್ಯಾಮಿಯ ಚಿಂತನೆ ನಮ್ಗೆ ಬರ್ತಾ 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 ಏನಾಗತ್ತಂದ್ರೆ ಅಲ್ಲಿ ದೇವರು ಬಂದಾಗ ದೇವತೆಗಳು ಋಷಿ ಮುನಿ ಎಲ್ಲವೂ ಆ ಪರಿವಾರ ಎಲ್ಲವೂ ಇರತ್ತೆ. ಹಾಗೇನೆ ನಮ್ಗೆ ನಮ್ಮಲ್ಲಿ ಇದ್ದು ಈ ಋಷಿಗಳು ವಸಿಷ್ಠರು ಜಾತಕರ್ಮವನ್ನ ಮಾಡ್ತಾರಂದ್ರೆ ಏನು, ನಮ್ಗೆ ಜಾತಕರ್ಮ ಎಲ್ಲ ಹುಟ್ಟಿದಾಗೆ ಆಯ್ತಲ್ಲ ಅಂದ್ರ ಇವಾಗ ಇಟ್ ಈಸ್ ಅ ನ್ಯೂಅರ್ ಒನ್. ವಾಮನ ದೇವರು ಹುಟ್ಟಿದ್ದಾರೆ ನಮ್ಮಲ್ಲಿ ಹುಟ್ಟಿದಾಗೆ ನಮಗೇನು ಆ ಜಾತ ನಮ್ಮಲ್ಲಿ ಇರುವಂತ ಕರ್ಮ ಜಾತ ನಾವು ಹುಟ್ಟಿದ ವೆರಿ ಪರ್ಪಸ್ಗೆ ಆ ಒಂದು ಅನುಗ್ರಹ ಮಾಡ್ತಾರ ವಸಿಷ್ಠರು. ಮತ್ತು ಸೂರ್ಯ ಗಾಯತ್ರಿ ಉಪದೇಶ ಮಾಡಿದ ಅಂದ್ರೆ ನಾವು ಹೆಂಗಸರು ನಮ್ಗೆ ಎಲ್ಲಿಂದ ಉಪದೇಶ ಇಲ್ಲಿ ಆಗತ್ತೆ ಅಂದ್ರೆ ಗಾಯತ್ರಿ ಉಪದೇಶ ಅಂದ್ರೆ ಬೇರೆ ಒಂದು ಇಲ್ಲ. ನಾವು ಹೇಳುವಾಗ ನಮ್ಗೆ ದಿಯೋ ಯೋನ ಪ್ರಚೋದಯಾತ್, ನಮ್ಮಲ್ಲಿ ಇರುವಂತ ಆ ಸೂರ್ಯ ನಮ್ಮ ಹೃದಯದಲ್ಲಿರುವಂತಹ ಸೂರ್ಯ ನಮಗೆ ಆ ಒಂದು ದಿಯೋ ದೇವರೇನು ಆ ಬುದ್ಧಿಯನ್ನ ದಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಬೇರೆ ಏನು ನಾವು ಮಂತ್ರ ಹೇಳ್ಬೇಕು ಅಂತಿಲ್ಲ, ದೇವರ ಕಡೆ ನಮ್ಗೆ ಬುದ್ಧಿ ಹೋಗುವಂತೆ ನಮ್ಗೆ ಆಗತ್ತೆ. ಮತ್ತು ನಾವು ನೋಡಿದ್ದು ಸೂರ್ಯ, ಸೊ ನೋಡಿದ್ದಲ್ಲಿಲ್ಲ ದೇವರು ಕಾಣ್ತಾರೆ. ದಿಯೋ ಯೋನ ಪ್ರಚೋದಯಾತ್ ಅಂದ್ರೆ ಬುದ್ಧಿಯಲ್ಲಿ ಪ್ರಚೋದನೆ ಮಾತ್ರ ಇಲ್ಲ, ನಾವು ನೋಡುವ ಜಾಗೆಯಲ್ಲಿ ನಮ್ಗೆ ಅಲ್ಲಿ ದೇವರ ಅಸ್ತಿತ್ವ ನೆನಪಿಗೆ ಬರುತ್ತೆ. ಇರುವುದು ವ್ಯಕ್ತಿಗಳು ವಸ್ತುಗಳು ಇದ್ರು ಅಲ್ಲಿ ದೇವರು ಇದ್ದಾರೆ ದೇವರು ಇದ್ದಾರೆ ಅಂತ ನಮ್ಮ ಬುದ್ಧಿ ಕೆಲಸ ಮಾಡುತ್ತೆ. ಆಮೇಲೆ ಭೃಗು ಮುನಿಗಳು ಆ ಬೃಹಸ್ಪತಿಗಳು ಬೃಹಸ್ಪತಿ ಅಂತ ಅನ್ಕೊಳ್ತೇನೆ. ಸೊ ಯಜ್ಞೋಪವಿತ್ರವನ್ನ ಕೊಡ್ತಾನೆ. ಏನ್ ಇಲ್ಲಿ ಯಜ್ಞೋಪವಿತ್ರ ಅಂದ್ರೆ ಏನು, ಯಜ್ಞೋಪವಿತ್ರ ಅಂದ್ರೆ ಬೇರೆ ಏನು ಸೂತ್ರ ಅಂದ್ರೆ ದೀಕ್ಷೆಯನ್ನು ದೇವರು ಪರವಾಗ ನಾನು ಬಂದ ಪರ್ಪಸ್, ನಾನು ಈ ಭೂಮಿಗೆ ಬಂದು ಮನುಷ್ಯ ಜನ್ಮ ತಾಳಿದ ಒಂದು ಪರ್ಪಸ್ ಅನ್ನ ನಾನು ಮಾಡಬೇಕು, ದೀಕ್ಷೆ ಕಲಿಬೇಕು ದೇವರ ಬಗ್ಗೆ. ಯಾಕೆಂದ್ರೆ ನಮ್ಗೆ ಶಾಸ್ತ್ರ ಶ್ರವಣದಲ್ಲಿ ಅಷ್ಟು ಎಲ್ಲರೂ ಶುರು ಮಾಡ್ತೀವಿ, ಆಮೇಲೆ ವಿ ಜಸ್ಟ್ ಲೂಸ್ ಇಂಟ್ರೆಸ್ಟ್. ಸೊ ಅದು ದೀಕ್ಷಾಬದ್ಧರಾಗೆ ನಾವು ಶಾಸ್ತ್ರ ಪಾಠವನ್ನ ಕಲಿಯೋರು ತುಂಬಾ 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 ವಿರಳ. ಸೊ ಆ ದೀಕ್ಷೆ ನಮ್ಗೆ ಬರಬೇಕು. ದೀಕ್ಷೆ ಬರಬೇಕು ಅಂದ್ರೆ, ಇವಾಗ ದೀಕ್ಷೆ ಬಂದಿಲ್ಲ ರೀ ಇನ್ನು ನಮ್ಗೆ, ಅಂದ್ರೆ ಅದಕ್ಕೆ ಬೇಕಾದ ಪುಣ್ಯ ಗಳಿಸುವಂತೆ ಇರ್ಬೇಕು. ಅಟ್ ಲೀಸ್ಟ್ ಯು ಹ್ಯಾವ್ ಟು ಅರ್ನ್ ದ ಪುಣ್ಯ, ಸೊ ದಟ್ ಅಟ್ ಅ ಲೇಟರ್ ಡೇ ನಮಗೆ ಈ ಒಂದು ಶಾಸ್ತ್ರ ಶ್ರವಣದಲ್ಲಿ ಆ ಒಂದು ರುಚಿ ಉಂಟು ಮಾಡುವಂತೆ ಭಗವಂತ ಮಾಡಿ ಕಂಟಿನ್ಯೂಸ್ ಬಂದ ಪರ್ಪಸ್ ಸಾರ್ಥಕ ಮಾಡಿಸ್ತಾನಂತ. ಆಮೇಲೆ ಬಂದು ಕಶ್ಯಪರು ಏನ್ ಮಾಡಿದ ಅಂದ್ರೆ, ಮುಂಜಾಗ್ರಾಸ್ ಅಂತ ಹೇಳ್ತಾರಲ್ಲ ಆ ಕಟಿಸೂತ್ರ, ಆ ಒಂದು ಅದನ್ನ ಅವ್ರು ಕೊಡ್ತಾರ ದಾನ ಮಾಡ್ತಾರಂತ. ಸೊ ನಮ್ಗೇನು ಆ ಒಂದು ಸೂತ್ರ ಬೇಕು. ಇದು ಏನು ಸೂತ್ರ, ಯಜ್ಞೋಪವಿತ ಒಂದು ಸೂತ್ರ ಆಯ್ತು. ಇದು ಏನು ಸೂತ್ರ ಅಂದ್ರೆ, ನಮ್ಗೆ ವಿಧಿ ನಿಷೇಧ ವಿಧಿಗಳಿಂದ ನಾವು ಬದ್ಧರಾದ, ವಿ ಹ್ಯಾವ್ ಟು ಧರ್ಮವನ್ನ ಪಾಲನೆ ಮಾಡಬೇಕು, ಅಧರ್ಮದಿಂದ ದೂರ ಇರಬೇಕು ಅಂಬೋ ದ ಬೇಸಿಕ್ ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗು ಬರುತ್ತೆ ನಮ್ಗೆ ಅಂತ ಹೇಳ್ತಾರೆ. ಆಮೇಲೆ ಧರಣಿ ದೇವಿ ಏನ್ ಮಾಡಿದ್ರು, ಕೃಷ್ಣಾಂಜನವನ್ನ ಕೊಟ್ಟರು. ಸೊ ನಮ್ಗೆ ಏನು ಕೃಷ್ಣಾಂಜನ, ಏನು ಕೃಷ್ಣಾಂಜನ ಇದೆ ಅಂದ್ರೆ, ನಮ್ಗೆ ಆಸನ, ನಾವು ಕೂಡುವಂತ ಆಸನ ಇದೆಲ್ಲ ಅಲ್ಲಿಂದ ನಮ್ಗೆ ಆ ದುಷ್ಟಶಕ್ತಿಗಳ ಪ್ರಭಾವ ಇಲ್ಲದಂತೆ ನಮ್ಗೆ ರಕ್ಷಣೆ ಆಗಬೇಕು. ಮತ್ತು ಆಸನ ಕೃಷ್ಣಾಂಜನ ನಾವು ಹಾಕೊಂಡಿರುವಂತ ಕೃಷ್ಣಾಂಜನ ಕೂತ್ಕೊಳ್ಳುವ ಮೂಲಕವಾಗ ಅಂದ್ರೆ, ನಮ್ಗೆ ಆಸನದಲ್ಲಿ ಹಸನಲ್ಲಿ ಕೂಡುವಾಗ ಆ ಕೂರ್ವರೂಪ ಚಿಂತನೆಯನ್ನು ಬರುತ್ತಲ್ಲ. ಸೊ ನಮ್ಮ ಮನಸ್ಸು ಏಕಾಗ್ರತವಾಗಿ ಭಗವಂತನಲ್ಲಿ ಹೋಗಬೇಕು ಧ್ಯಾನಕ್ಕೆ ಕೂತಾಗ. ಅದಕ್ಕೇನು ಕೃಷ್ಣಾಂಜನ ಆಗತ್ತ. ಚಂದ್ರ ಬಂದು ದಂಡವನ್ನ ಕೊಡ್ತಾನ, ಪಲಾಶ ದಂಡವನ್ನ ಕೊಡ್ತಾನಂತ. ದಂಡ ನಮ್ಗೆ ನಿಗ್ರಹ, ಇಂದ್ರಿಯ ನಿಗ್ರಹ, ಕಂಟ್ರೋಲ್ ಅಂತಲ್ಲ, ನಿಯಂತ್ರಣದಲ್ಲಿ ಇಟ್ಟುಕೊಳ್ಳೋದು ಇಂದ್ರಿಯಗಳನ್ನ. ಮನಸ್ಸಿಗೆ ಬಂದಂತೆ ಅದು 4-8 ದಿಕ್ಕಲ್ಲಿನೂ ಓಡ್ತಾ ಇರುತ್ತಲ್ಲ, ಸ್ವಲ್ಪ ಸ್ವಲ್ಪ ಅದಕ್ಕೆ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಸೈಡ್, ಆ ಒಂದು ಅಭ್ಯಾಸ ಮಾಡ್ಕೋಬೇಕು. ಆಮೇಲೆ ಅದಿತಿ ಬಂದು ಅದಿತಿ ದೇವಿ ಕೌಪೀನ ಕೊಟ್ಟು ಅಂದ್ರೆ, ಆ ಕೌಪೀನ ಶುದ್ಧಿ ಅಂದ್ರೆ ದಟ್ ನಮ್ಮ ಇಂದ್ರಿಯಗಳ, ಅದು ಎಸ್ಪೆಷಲಿ ಆ ಒಂದು ಸೆಕ್ಸ್ ಅಂಡ್ ಆ ತರ ಒಂದು ಮಾಡಬಾರದನ್ನ ಮಾಡದೇ ಇರೋದು, ಈ ತರ ಒಂದು ಕೆಳಕ್ಕೆ ಹೋಗುವಂತ ಈ ಬುದ್ಧಿಗಳ ನೀಚ ಬುದ್ಧಿಗಳು ಇದು ಇಲ್ಲದಂತೆ ಅದನ್ನ ನಿಯಮನ ಮಾಡೋದು. ಸೊ ಹೀಗೆ ಪ್ರತಿಯೊಬ್ಬರು ಒಂದೊಂದು ಕೊಡ್ತಾರಂತ ಅಲ್ಲಿ ಉದ್ದಕ್ಕೆ ಹೋಗತ್ತ. ಒಂದೊಂದಕ್ಕೇನೋ ಇಲ್ಲಿ ವಾಮನ ನಾವು ಹೇಗೆ ತಿಳ್ಕೊಳ್ತೀವಿ, ವಾಮನಾವತಾರ ಕೇಳಿದಾಗ ದೇವರಿಗೆ ಇವರೆಲ್ಲ ಅರ್ಪಣೆ ಮಾಡಿದ್ರು ಅಂತ. ಅದು ಒಂದು ಅಫ್ಕೋರ್ಸ್ ದೇವರಿಗೆ, ಎಲ್ಲ ದೇವರು ಕೊಟ್ಟದ್ದನ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ. ಹಾಗೇನೆ ನಮ್ಮಲ್ಲಿ ಬಂದಾಗ ದೇವರು ವಾಮನಮೂರ್ತಿ ಬಂದಾಗ ಎಲ್ಲವನ್ನೂ ನಮ್ಗೆ ಅವರು ಕರುಣಿಸಬೇಕು. ನಮ್ಗೆ ಇದು ನಮ್ಮಲ್ಲಿ ಇದು ಎಲ್ಲ ಗುಣಗಳು ಬರಬೇಕು ಅಂತ ಅಲ್ಲಿ ನಾವು ತಿಳ್ಕೋಬೇಕು. ಆ ವಾಮನ ತ್ರಿವಿಕ್ರಮ ಆಗತ್ತೆ. ವಾಮನ ತ್ರಿವಿಕ್ರಮ ಅವತಾರ ಆದ ಮೇಲೆ ಅವನೇ ಅದು ನೋಡಿದೀವಿ, ತ್ರಿವಿಕ್ರಮ ನೋಡಿದೀವಿ. ತ್ರಿವಿಕ್ರ ಆದ ಮೇಲೆ ಜಯ, ನೆಕ್ಸ್ಟ್ ಬಂದು ಭೃಗು, ಜಯ ನೆಕ್ಸ್ಟ್ ಬಂದು ಪರಶುರಾಮ ಅಂತಾನೆ. ಹೌದು, ಸಚ್ಚಿದಾನಂದ ಜಯ ಭೃಗುರಾಮ ಭಾರ್ಗವ ರಾಮವನ್ನ ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಇಲ್ಲಿ ಭಾರ್ಗವ ರಾಮ ಅಂತ ಹೇಳುವಾಗ ನೋಡಿ, ಪರಶುರಾಮ ಅಂತ ಹೇಳ್ತಾ ಭೃಗುರಾಮ ಅಂತ ಹೇಳಿದ್ದಾರೆ. ಸೊ ಭೃಗುರಾಮ ಅಂತ ಹೇಳುವಾಗ ಇಲ್ಲಿ ಭೃಗುವಂಶದಲ್ಲಿ ಅಂದ್ರೆ ರೇಣುಕ ಮತ್ತು ಜಮದಗ್ನಿ ಪುತ್ರರಾಗ, ಸೊ ಇಲ್ಲಿ ಹೇಳುವಾಗ ಒಂದು ಅಡ್ಜೆಕ್ಟಿವ್ ಕೊಡ್ತಾರೆ ಈ ಋಷಿಗಳು. ತಿರ್ಗಾ ಈ ಋಷಿಗಳ ಮೂಲಕವಾಗಿ ಆ ಋಷಿಗಳ ಹೆಸರನ್ನು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಏನು ಇದು ಲಾಭ ಅಂದ್ರೆ, ಈ ಋಷಿಗಳ ನಾವು ನೋಡ್ತೀವಲ್ಲ ಋಷಿ ಪಂಚಮಿ ಮುಂತಾದೆಲ್ಲ ಮಾಡ್ತೀವಿ, ಮಾಡೋವಾಗ ಜಸ್ಟ್ ಮಾಡೋದು ಆಫ್ಟರ್ ಮೆನೋಪಾಸ್ ಅಂತ ಮಾತ್ರ, ಮೆನೋಪಾಸ್ ಆದ ಮೇಲೆ ಅದು ವ್ರತ ದೀಕ್ಷೆ ತೊಟ್ಟು ಮಾಡೋದು. ಬಟ್ ಪೂಜೆ, ಋಷಿ ಮುನಿಗಳ ಪೂಜೆ ಎಂಬುದು ಯಾವತ್ತೂ ಉಂಟು. ಯಾಕಂದ್ರೆ ನೀವು ಏನು ವ್ರತ ಕಥೆಗಳು ಏನು ವ್ರತ ಮಾಡಿದ್ರು ವ್ರತ ಕಥೆ ಇರುತ್ತೆ. ವ್ರತ ಕಥೆ ಓದೋವಾಗಲೇ ನೈಮಿಷಾರಣ್ಯದಲ್ಲಿ ಶೌನಕ ಸೂತ ಶೌನಕ ಋಷಿ ಮುನಿಗಳು ಯಾವಾಗ್ಲೂ ಋಷಿ ಮುನಿಗಳದ್ದು ನಮ್ದು ಇದ್ದೇ ಇದೆ. ಈವನ್ ಅದರ್ವೈಸ್ ಇದ್ರು ನಾವು ಎಲ್ಲಿ ಏನು ಸಂಕಲ್ಪ ಏನ್ ಮಾಡಿದ ನಮ್ಮ ಗೋತ್ರ ಪ್ರವರ್ತಕರ ಹೆಸರು ಹೇಳಿ ಈ ಗೋತ್ರ ಅಂತ ಹೇಳಿನೇ ನಾವು ಮಾಡ್ತೀವಿ. ಅಂದ್ರೆ ಅದರಿಂದ ಏನಾಗತ್ತೆ ಅಂದ್ರೆ, ಈ ಋಷಿಗಳು ಸಾಧುಗಳ ಸಂಘ ಇರಬೇಕು ನಮ್ಗೆ, ಈ ಸಾಧು ಸಂಘ ಬರಬೇಕು. ಸೊ ಆ ಇದು ರೇಣುಕ ಜಮದಗ್ನಿ ಪುತ್ರರಾಗಿ ಇವರು ಅವತಾರ ಮಾಡಿದ್ದಾರೆ. ಆ ಅವತಾರದಲ್ಲಿ ಮುಖ್ಯ ನಮ್ಮಲ್ಲಿನೂ ಅವರಿದ್ದಾರೆ ಇವತ್ತು. ಭಾರ್ಗವ ಇದು ಪರಶುರಾಮ ದೇವರನ್ನ ನಾವು ನಮ್ಮ ವಾಕಲ್ಲಿ ಅಗ್ನಿ ಅಗ್ನಿಯಲ್ಲಿ ನಮ್ಮ ವಾಕಲ್ಲಿ ಪರಶುರಾಮ ಅಗ್ನಿಯಲ್ಲಿ ಇಟ್ಟುಕೊಳ್ತೀವಿ. ಮತ್ತು ನಾವು ಯಾವುದೇ ಕರ್ಮ ಮಾಡುವಾಗಲೂ ದೀಪ ಹಚ್ಚುವಾಗ ಎಲ್ಲದಲ್ಲಿನೂ ಹರಿ ಪರಶುರಾಮನನ್ನ ನೆನಪು ಮಾಡಿಕೊಳ್ತೀವಿ. ಯಾಕೆ ಅಂದ್ರೆ ಪವಿತ್ರ ಮಾಡೋದು, ಏನೇನು ವಾಕಲ್ಲಿ ಇರುವಂತ ದೋಷ ಹೋಗೋದು. ಸೊ ಬೆಂಕಿಯಲ್ಲಿ ಆ ಒಂದು ವೈಶ್ವದೇವ ಮಾಡುವಾಗಲೂ ಆ ಊಟದಿಂದ ನಮ್ಗೆ ದೋಷ ಬರಬಾರದು. ಸೊ ಒಂದೊಂದಲ್ಲಿನು ಆ ಒಂದು ಪವಿತ್ರೀಕರಣ ಮಾಡೋದು. ಎಷ್ಟು ದೂರ ಪವಿತ್ರೀಕರಣ ಮಾಡಿದ್ದಾರೆ ಅಂದ್ರೆ ತಮ್ಮ ತಾಯಿ ಅಲ್ಲಿ ಹೇಳುವಾಗ ಅದೇ ಹೇಳ್ತಾರಲ್ಲ, ರೇಣುಕಾತ್ಮಜ ಅವರು ಅಂದ್ರೆ ರೇಣುಕಾತ್ಮಜ ಅಂತ ಇಲ್ಲಿ 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 ಹೇಳ ಭೃಗುರಾಮ ಭೃಗುರಾಮ ಭೂಮಜಯ ಅಂತ ಭೃಗುರಾಮ ಅಂತ ಇನ್ನೊಂದು ಕಡೆ ಹೇಳುವಾಗ ರೇಣುಕಾತ್ಮಜ ಅಂತ ಹೇಳಿದ್ದಾರೆ. ಸೊ ಭೃಗು ರೇಣು ಅಂದ್ರೆ ಭೃಗು ಆ ವಂಶದಲ್ಲಿ ಬಂದ ಜಮದಗ್ನಿ. ಸೊ ಭೃಗುನೆಂದು ತಕೊಂಡಿದ್ದಾರೆ. ಜಮದಗ್ನಿ ರೇಣುಕಾಯಲ್ಲಿ ಹುಟ್ಟಿರುವಂತದ್ದು ಅಂದ್ರೆ ಹೇಳುವಾಗ ಈ ದೇವತೆಗಳ ಈ ಋಷಿಗಳ ಚಿಂತನೆಯನ್ನ ನಮ್ಗೆ ಬರಬೇಕು. ನಮ್ಮ ಒಳಗೆ ಇರುವಂತ ಋಷೀಂದ್ರ ಜ್ಞಾನ ಕೊಡೋರು ಅವರೇ. ಸೊ ಹೇಗೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅವ್ರಿಗೆ ಚಿಂತನೆ ಹಾಗೆ ಅಂತ ಈ ಋಷಿಗಳ ಚಿಂತನೆ ಭೃಗು ಅಂತ ಹೇಳಿದಾರಲ್ಲ. ಇಲ್ಲಿ ಬಂದು ಬರೋವಾಗ ಅವ್ರಿಗೆ ಹೇಳ್ತಾರೆ ಜಟಿಲಮ್ಮ ಅವ್ರು ಹೇಗಿದ್ದಾರೆ ಅವ್ರ ರೂಪ ಋಷಿಗಳು ಋಷಿಗಳು ಅಂತೀವಿ. ಋಷಿಗಳು ಹೇಗಿರ್ತಾರೆ ಅಂದ್ರೆ ಜಟಿಲಂ ಜಟಾಜೂಟರಾಗಿರ್ತಾರಂತ. ಆಮೇಲೆ ಭಸ್ಮ ದಿಗ್ಧಾಂಗಂ ಭಸ್ಮ ಆ ಒಂದು ಭಸ್ಮದಿಂದ ವಿಭೂತಿಯಿಂದ ತಮ್ಮ ದೇಹವೆಲ್ಲ ದೇಹದಲ್ಲಿ ಹಚ್ಚಿಕೊಂಡಿರ್ತಾರಂತ. ಅಂದ್ರೆ ವಿಭೂತಿ ಹಚ್ಕೋಬೋದ ಅಂದ್ರೆ ನಮ್ಮಲ್ಲಿ ಇಶ್ಯೂ ಏನು ಅಂದ್ರೆ ನೀವು ನೋಡಿ ಏನು ಹೋಮ ಹವನ ಮಾಡಿದ್ದಾಗನು ನಾವು ಅಲ್ಲಿ ಇರುವಂತ ಆ ಒಂದು ರಕ್ಷ ಅಂತ ಹಚ್ಚಿಕೊಳ್ತೀವಿ ನಾವು. ಸೊ ಯಾವುದನ್ನ ಅಬ್ಜೆಕ್ಟ್ ನಾವು ಮಾಡೋದು ಅಂದ್ರೆ ಈ ಒಂದು ಆ ಊರ್ಧ್ವಮುಖವಾಗಿ ಇರಬೇಕು ಹೊತ್ತು ಅಡ್ಡವಾಗಿ ಹಚ್ಚಿಕೊಳ್ಳೋದಿದ್ದಲ್ಲ ಅಡ್ಡನ ಅದು ದಟ್ ವಿ ಆರ್ ಅಗೇನ್ಸ್ಟ್. ಯಾಕೆಂದ್ರೆ ಇದು ಅಗ್ನಿ ಸ್ನಾನ ಅಂತ ನಾವು ಒಂದು ಏಳೆಂಟು ಸ್ನಾನ ವೆರೈಟಿಲಿ ಇದು ಒಂದು ಭಸ್ಮ ದಿಗ್ಧಾಂಗಂ ಅಂಬೋದು ಇದೆ ಹಚ್ಕೊಳ್ಳೋದು. ಅದು ಉಪನಯನ ಟೈಮ್ಲಿ ಮಾಡ್ತಾರಂತ ಒಂದು ಈ ಸಂಸ್ಕಾರದಲ್ಲಿ ಒಂದು ಮಾಡ್ತಾರಂತ. ಅದಕ್ಕೆ ಈ ಋಷಿಗಳು ಭಸ್ಮ ದಿಗ್ಧಾಂಗಂ ಮತ್ತು ಇವ್ರು ಹೇಗೆ ಯಾಕೆ ಇವ್ರನ್ನ ಹೀಗೆ ಚಿಂತನೆ ಮಾಡಬೇಕು ನಾವು ಋಷಿಗಳನ್ನ ಚಿಂತನೆ ಯಾಕೆ ಇಲ್ಲಿ ಬಂತು ಅಂದ್ರೆ ಅದನ್ನು ಸೂಚಿಸ್ತಾರೆ. ಯಾಕೆ ಅಂದ್ರೆ ಇದು ನಮ್ಗೆ ಬರಬೇಕು, ಋಷಿಗಳಲ್ಲಿರುವಂತ ಈ ಒಂದು ಕ್ವಾಲಿಟೀಸ್ ನಮ್ಮಲ್ಲಿನೂ ಬರಬೇಕು. ಪವಿತ್ರಕ್ಕೆ ಸಂಕೇತ ಅದು ಭಸ್ಮ ರಕ್ಷೆ ಹಚ್ಚಿಕೊಳ್ತೀವಲ್ಲ ಹಾಗೆ. ಆಮೇಲೆ ಸ ಅಕ್ಷಯ ಸೂತ್ರ ಅಕ್ಷಮಾಲ ಇಟ್ಟುಕೊಂಡಿದ್ದಾರೆ. ಅಕ್ಷಮಾಲ ಅಂಬುದು ಆ ಒಂದು ಜಪಕ್ಕೆ ಸಂಕೇತ. ನಮ್ಮಲ್ಲಿನೂ ಆ ಜಪ ಸರಿಯಾಗಿ ಆಗಬೇಕು ಅಂತ ಒಂದೊಂದಕ್ಕೆ ನಾವು ಋಷಿ ಹೇಳ್ತೀವಿ, ಋಷಿ ಛಂದಸ್ ಹೇಳಿಯೇ ಹೇಳ್ತೀವಿ. ಯಾಕೆ ಅಂದ್ರೆ ಇವರ ಅನುಗ್ರಹ ನಮ್ಗೆ ಆಗಿದ್ರೆ ನಮ್ಗೆ ಜಪ ಮಾಡ್ಲಕ್ಕೇನೋ ಆಗುತ್ತೋ. ಸೊ ಅಕ್ಷಮಾಲ ಇಟ್ಟುಕೊಂಡಿದ್ದಾರೆ. ಸೂತ್ರಂ ಸೂತ್ರಂ ಅಂದ್ರೆ ಆ ಒಂದು ಸೂತ್ರ ಅಂದ್ರೆ ದೀಕ್ಷ. ಅವರು ಬಂದು ಬ್ರಹ್ಮ ಆ ಒಂದು ಯಜ್ಞೋಪವಿತವನ್ನ ಧಾರಣೆ ಮಾಡಿಕೊಂಡಿದ್ದಾರೆ. ನಮ್ಗೆ ಹಾಗೆ ಅಂದ್ರೆ ಸೂತ್ರ ಅಂದ್ರೆ ಅದು ದೀಕ್ಷಾ ಬದ್ಧ ವೆದರ್ ಯು ವೇರ್ ಯಜ್ಞಾಪವಿತ್ರ ನಾವಿಲ್ಲ. ಯಜ್ಞೋಪವಿತ ಹಾಕೊಂಡ್ರು ಆ ಒಂದು ವ್ರತದ ಆ ಒಂದು ದೋರವನ್ನ ಕಟ್ಟಿಕೊಳ್ಳೋದು ಮತ್ತು ನಮ್ಮ ಇದು ಅನಂತನ ದೋರ ಹಾಕೊಳ್ತೀವಿ ನಾವು ಮತ್ತು ಇದು ಎಲ್ಲವೂ ಸೂತ್ರನೇ ಆಗತ್ತೆ. ಯಾಕೆ ಅಂದ್ರೆ ಅದು ನಮ್ಗೆ ದೀಕ್ಷೆ ಇದು ಮಾಡ್ತೀನಿ ಎಂಬ ಪ್ರತಿಜ್ಞೆ ಸಂಕೇತ. ನಾನು ಈ ಧಾರ್ಮಿಕನಾಗಿರ್ತೀನಿ, ನಾನು ಬ್ರಹ್ಮಚಾರಿಯಾಗಿರ್ತೀನಿ ಮತ್ತು ನಾನು ಮದುವೆಯಲ್ಲಿ ನಾವು ಮಾಡಿದ್ದ ಒಂದು ಪ್ರತಿಜ್ಞೆ ಪ್ರಕಾರ ಬದ್ಧರಾಗಿ ಇರ್ತೀವಿ, ಇದಕ್ಕೆ ಈ ಇನ್ಸ್ಟಿಟ್ಯೂಷನ್ಗೆ ಬದ್ಧರಾಗಿರ್ತೀವಿ. ಸೊ ಒಂದೊಂದು ದೀಕ್ಷೆ. ಸೊ ಅಕ್ಷಯ ಸೂತ್ರಂ ಅಂತ ಹೇಳ್ತಾರೆ. ಕಮಂಡಲವನ್ನ ಇಟ್ಟುಕೊಂಡಿರ್ತಾರೆ. ಯಾವತ್ತು ನೀರು ತಕೊಂಡು ಅವ್ರು ಮಾಡುವಂತ ಕ್ರಿಯೆಗಳಿಗೆ ನೀರು ಬೇಕಾ, ನೀರು ಮುಖವಾಗಿ ಎಲ್ಲವೂ ನಾವು ಕೊಡೋದು. ಯಾಕೆಂದ್ರೆ ನೀರಲ್ಲಿ ಅವನು ಭಗವಂತ ಆ ಒಂದು ಸಂತೋಷಪ್ರದ ಸುಖಪ್ರದ ರೂಪದಿಂದ ಇರ್ತಾನೆ. ಅದನ್ನ ಅವನಿಗೆ ಆ ಪೂಜಾರ್ಚನೆಗಾಗೆ ಬಳಸೋದು. ಸೊ ನೀರು ಇಟ್ಕೊಳ್ಳಕ್ಕೆ ನೀರಾಗಿ ಹಾಕಿಸ್ಕೊಂಡು ಕಮಂಡಲದಲ್ಲಿ ಇಟ್ಟುಕೊಂಡಿರ್ತಾರೆ ಅವರು ಕಮಂಡಲಂ. ಆಮೇಲೆ ವಲ್ಕಲಾಜಿನಂ ಅಜಿನ ಆ ಒಂದು ಬಟ್ಟೆಯನ್ನ ಉಟ್ಟುಕೊಂಡು ವಲ್ಕಲ ಅಂಬೋ ಒಂದು ಚಿಕ್ಕ ಆ ಬಟ್ಟೆಯನ್ನ ವಲ್ಕಲ ಅಜಿನ ಮತ್ತು ಕೌಪೀನವನ್ನ ಧಾರಣೆ ಮಾಡಿಕೊಂಡಿದ್ದಾರೆ. ಸಾತಪತ್ರಂ ಅಂದ್ರೆ ಒಂದು ಛತ್ರಿಯನ್ನ ಇಟ್ಟುಕೊಂಡಿದ್ದ ಸ ದಂಡಕಂ. ಆಮೇಲೆ ಛತ್ರಿ ಆ ಒಂದು ತಾಪವನ್ನ ತಡಿಲಕ್ಕೆ ದೇವರೆಂಬುವ ರಕ್ಷಣೆ. ಸೊ ಆ ಛತ್ರಿಯನ್ನ ಇಟ್ಟುಕೊಂಡಿದ್ದಾರೆ ಅವರು. ಆ ಸ ದಂಡಕಂ ಅಂದ್ರೆ ಅದು ದಂಡ ಒಂದು ಕೋಲನ್ನ ಇಟ್ಟುಕೊಳ್ತಾರೆ. ಕೋಲನ್ನ ಆ ಒಂದು ಇಂದ್ರಿಯ ನಿಗ್ರಹಕ್ಕೇನು ಆಗತ್ತೆ ಅದು. ಆ ಕೋಲ ಅರಣ್ಯದಲ್ಲಿ ಕಾನನಲ್ಲಿ ಹೋಗುವಾಗ ಅವರಿಗೆ ಬೇಕಾಗಿರೋ ಸದಂಡಕಂ. ಆಮೇಲೆ ಕುಶವನ್ನ ಇಟ್ಟುಕೊಂಡಿದ್ದಾರೆ. ಕುಶ ಯಾಕೆಂದ್ರೆ ಹೋಮ ಹವನ ಮಾಡ್ಲಿಕ್ಕೆ ಕುಶ ಪವಿತ್ರವಾದದ್ದು. ವರಾಹನ ದೇಹನಿದ್ದು ವರಾಹ ಭಗವಂತನ ಸನ್ನಿಧಾನ ಇರುವಂತದ್ದು ಅದನ್ನು ತಗೊಳ್ತಾರೆ. ಸ ಉತ್ತರೀಯ ಮೇಲ್ಪಟ್ಟೆಯನ್ನ ಹಾಕೊಂಡಿರ್ತಾರೆ. ಸಪತ್ನಿಕಂ ಅಂತ ಅವರು ಋಷಿಗಳು ಯಾವಾಗಲೂ ಸೊ ರೇಣುಕಾ ಜಮದಗ್ನಿ ಋಷಿಗಳು ತಮ್ಮ ಪತ್ನಿಯರ ಜೊತೆಯಲ್ಲಿ ಅವರು ಇರ್ತಾರೆ. ಸೊ ಅವರು ರೇಣುಕಾ ಸಹಿತವಾದ ಜಮದಗ್ನಿ. ಸೊ ಇದು ಪ್ರತಿಯೊಂದೊಂದು ಋಷಿಗೇನು ನಾವು ಋಷಿ ಪಂಚಮಿ ದಿವಸ ಮಾಡ್ತೀವಿ ಆ ಋಷಿಯ ಸ್ಮರಣೆ ಅವತ್ತು ಮಾತ್ರ ಮಾಡೋದಿಲ್ಲ. ಈ ಋಷಿ ಪತ್ನಿ ಋಷಿಗಳ ಸ್ಮರಣೆ ಯಾವತ್ತೂ ಮಾಡಬೇಕು. ಯಾಕೆಂದ್ರೆ ಇವರು ಸಾಧುಗಳು, ಸಾಧುಗಳು ನಮ್ಮ ಮೇಲೆ ಕರುಣೆ ಮಾಡಿ ನಮಗೆ ಆ ಒಂದು ಫಲ ಸಿಕ್ಕುವಂತೆ ನಮ್ಗೆ ರಕ್ಷಣೆ ಮಾಡ್ತಾರೆ. ಸಾಧುಗಳು ನಮ್ಮ ನಾವು ಮಾಡಿದ ಪಾಪವನ್ನು ಕ್ಷಮೆ ಮಾಡ್ತಾರೆ. ಅವರ ಆ ಗುಣ ಅವರಲ್ಲಿ ಇದೆ. ಸೊ ಸಪತ್ನಿಕಂ ಪ್ರಪೂಜೆಯೇತ್ ಅಂತ ಅಲ್ಲಿ ಬರುತ್ತೆ. ಸೊ ಅದನ್ನ ನಾವು ಚಿಂತನೆ ಮಾಡಬೇಕು. ಸೊ ಹೀಗೆ ಇಲ್ಲಿ ಬರುವಾಗ ಈ ಅವ್ರಿಗೇನು ಮಾಡಿದ್ದಾರೆ ಅಂದ್ರೆ ಆ ತನ್ನ ತಾಯಿಯಾದಂತ ಗೊತ್ತಲ್ಲ ರೇಣುಕಾದೇವಿಯ ಶಾಪ, ಆ ರೇಣುಕಾದೇವಿಯ ಪಾಪವನ್ನ ತೆಗೆದು ಆ ಇನ್ಸಿಡೆಂಟ್ ಅನ್ನೇ ಅವರಿಗೆ ಮರೆ ಮಾಡಿಬಿಟ್ರು. ಆ ತಿರ್ಗಾನು ಅವರು ಸಂತೋಷವಾಗಿರುವಂತ ಆ ದಾಂಪತ್ಯ ಜೀವನ ನಡೆಸಲಿಕ್ಕೆ ಕಾರಣೀಭೂತರಾದರು. ಸೊ ಹೀಗೆ ರೇಣುಕಾದೇವಿಯ ಪಾಪವನ್ನ ತೆಗಿತಾರೆ ಆ ಜನ್ಮದಲ್ಲಿ. ಆಮೇಲೆ ದುಷ್ಟ ಕ್ಷತ್ರಿಯರು. ಸೊ ನಮ್ಮಲ್ಲಿನೂ ಏನು ಮಾಡಬೇಕು ಅಂದ್ರೆ ನಮ್ಮಲ್ಲಿ ಇರುವಂತ ಈ ಚಿಂತನೆ, ಪರಶುರಾಮರ ದೇವರ ಚಿಂತನೆ ಮಾಡಿದ್ದಾಗೆ ನಮ್ಮಲ್ಲಿ ಇರುವಂತ ಪಾಪವು ಆ ರೇಣುಕಾದೇವಿ ಮಾತ್ರ ಅಲ್ಲ, ನಮ್ಮಲ್ಲಿ ಇರುವಂತ ಪಾಪಗಳನ್ನು ನಮ್ಗೆ ದೇವರು ತೆಗಿಬೇಕು ಎಂಬ ಪ್ರಾರ್ಥನೆ. ಆಮೇಲೆ ನಮ್ಗೆ ಹಾನಿ ಮಾಡುವಂತ ದುಷ್ಟ ಅಲ್ಲಿ ಕ್ಷತ್ರಿಯರು ಅಂತ, ಕ್ಷತ್ರಿಯರು ಅಂದ್ರೆ ನಮಗೆ ರಕ್ಷಣೆ ಮಾಡುವಂತ ಕ್ಷತ್ರಿಯರು ಅಂದ್ರೆ ಕಷ್ಟದಲ್ಲಿ ಇರುವವರಿಗೆ ರಕ್ಷಣೆ ಕೊಡುವರು ಅಂತ ಅರ್ಥ. ಸೊ ಈ ಕ್ಷತ್ರಿಯರು ದುಷ್ಟರಾದಾಗ ಜಗತ್ತನ್ನೇ ಪೀಡಿಸ್ತಾ ಇದ್ರು, ಅವರನ್ನ ಸಂಹಾರ ಮಾಡಿದ್ರು. ಹಾಗೇನೆ ನಮ್ಮಲ್ಲಿ ಇದ್ದುಕೊಂಡು ನಮಗೆ ನಮ್ಮ ದೇಹದಲ್ಲಿ ಇರುವಂತಹ ದೈತ್ಯರು ಆ ನಮ್ಮ ಪಾಪ ಕಾರಣವಾಗ ನಮ್ಮ ಪಾಪವನ್ನ ಇದು ಪಾಪದ ನಿಮಿತ್ತವಾಗ ನಮ್ಗೆ ಪೀಡಿಸ್ತಾ ಇದ್ದಾರಲ್ಲ, ನಮ್ಮ ಪಾಪವನ್ನೂ ತೆಗಿತಾರೆ ಮತ್ತು ಆ ಪಾಪದಿಂದ ನಮ್ಮನ್ನ ಪೀಡಿಸಿ ಹಿಂಸಿಸುವಂತ ಈ ಒಂದು ದೈತ್ಯರು, ಆ ದೈತ್ಯರ ಪ್ರಭಾವಕ್ಕೆ ನಾವು ಒಳಗಾಗಬಾರದಂತೆ ನಮ್ಮನ್ನ ತಡೀತಾರೆ. ಸೊ ಹೀಗೆ ಪರಶುರಾಮ ದೇವರ ಚಿಂತನೆಯನ್ನು ಮಾಡಬೇಕು. ಪರಶುರಾಮ ದೇವರ ಚಿಂತನೆ ರೂಪ ಹೇಗೆ ಅಂದ್ರೆ ಅಲ್ಲಿ ಕೊಟ್ಟಿದ್ದಾರೆ, ರಾಮರೂಪಕ್ಕೆ ಬರುವಂತ ಆಲ್ಮೋಸ್ಟ್ ಸಿಮಿಲರೇ ಇದೆ. ಇದು ಅಂಗ ಬಣ್ಣ ಬೇರೆ, ಅಂಗಾರ ಅಂದ್ರೆ ಆ ಬೆಂಕಿಯ ಬಣ್ಣನೇ ಅಂಗಾರ ವರ್ಣ. ಮತ್ತು ಅವರು ತಮ್ಮ ಕೈಯಲ್ಲಿ ಒಂದು ಪರಶು ಮತ್ತು ಧನುಷನ್ನ ಇಟ್ಟುಕೊಂಡಿದ್ದಾರೆ, ಮತ್ತು ಇಲ್ಲಿ ಎರಡು ವಿಶೇಷಣಗಳ ಹೇಳ್ತಾರೆ. ದೇವತೆಗಳೆಲ್ಲವೂ ಇವರನ್ನ ನಮಸ್ಕಾರ ಮಾಡೋದು ಒಂದು ಮುಖ, ಆದ್ರೆ ಇನ್ನೊಂದು ಮುಖ ಏನು ಅಂದ್ರೆ ಇವರು ಜ್ಞಾನ ಬೋಧನವನ್ನ ಮಾಡ್ತಾರೆ. ಎಲ್ಲಾ ದೇವತೆಗಳಿಗೂ ಜ್ಞಾನ ಕೊಡ್ತಾರೆ. ನಾವು ನೋಡ್ತೀವಿ ಅದನ್ನ ದ್ರೋಣಾಚಾರ್ಯರಿಗೆ ಆಗಿ ದೇವತೆಗಳಿಗೆ ಮಾತ್ರ ಎಲ್ಲ ಅವತಾರ ತಾಳಿ ಬಂದಾಗೆ ಭೀಷ್ಮನಿಗೇನು ಕೊಡ್ತಾರೆ. ಇವರಿಗೆ ದ್ರೋಣಾಚಾರ್ಯರಿಗೇನು ಅವ್ರ ಅಸ್ತ್ರ ಶಸ್ತ್ರ ವಿದ್ಯೆಗಳ ಎಲ್ಲವೂ ಕೊಡ್ತಾರೆ, ಹೇಳ್ಕೊಡ್ತಾರೆ. ಸೊ ಈ ಪರಶುರಾಮ ರೂಪದಿಂದ ಜ್ಞಾನ ಬೋಧಕವಾಗಿ ಇರುವಂತ ಅವತಾರ. ಅದಕ್ಕೆ ನಾವು ಅಗ್ನಿ ಏನು ಹೋಮ ಮಾಡೋವಾಗಲೂ ಯಾವಾಗಲೂ ಅಗ್ನಿಯಲ್ಲಿ ಪರಶುರಾಮರನ್ನ ಚಿಂತನೆ ಮಾಡಿ ನಮ್ಮ ಪಾಪಗಳನ್ನು ತೆಗೆದು ದೀಪ ಅಗ್ನಿ ಜ್ಞಾನವನ್ನು ಕೊಡುತ್ತೆ. ಸೊ ಈ ಜ್ಞಾನ ರೂಪವನ್ನು ಇಲ್ಲಿ ಇಟ್ಕೋಬೇಕು. ಇದ್ ಜೊತೆಯಲ್ಲಿ ಇನ್ನೊಂದೇನು ಹೇಳ್ತಾರೆ, ಭೂಮ ಅಂತ ಇಲ್ಲಿ ಹೇಳಿದ್ದಾರೆ. ಭೂಮ ಅಂದ್ರೆ ಏನು? ಭೂಮ ಅಂದ್ರೆ ಇದು ಸೂತ್ರವೇ ಇದಂತ, ಭೂಮಾಧಿಕರಣಂ ಅಂತಾನೆ ಬಂದಿದೆ. ಯಾಕೆಂದ್ರೆ ದೇವರು ಬಂದು ಪೂರ್ಣ ಅಂದ್ರೆ ಕೆಲವರಿಗೆ ಈ ಪರಶುರಾಮ ರೂಪದ ಬಗ್ಗೆ ಪರಶುರಾಮರ ಕಥೆಯನ್ನ ಸರಿಯಾಗಿ ಅರ್ಥ ಮಾಡದೆ ಪರಶುರಾಮರನ್ನ ಒಂದು ಅವನು ತುಂಬಾ ಕೋಪಿಷ್ಟ, ಅವನು ಹೀಗೆಲ್ಲ ಹೌದು ತಪ್ಪಾದ ತಾಯಿಯನ್ನೇ ಕೊಂದು ಹಾಕಿದ ಅಂತ, ಎಲ್ಲಾ ರಾಜಂದರ್ನು ಕೊಂದು ಹಾಕಿದ ಇವನು ಅಂತೆಲ್ಲ ಹೇಳ್ತಾರೆ. ಹಾಗಲ್ಲ, ಅದಕ್ಕೆ ಇಲ್ಲಿ ಭೃಗು ರಾಮ ಭೂಮ ಅಂತ ಹೇಳ್ತಾರೆ. ಭೂಮ ಅಂದ್ರೆ ಅವನು ಪೂರ್ಣ, ಈ ಅವತಾರದ ರೂಪದಲ್ಲಿನೂ ಅವನು ಪೂರ್ಣನಾಗಿದ್ದಾನೆ. ಭೂಮ ಎಂಬ ಗುಣ ಅವನಿಗೆ ಇದ ಅಂತ ಇಲ್ಲಿ ಚಿಂತನೆ ಮಾಡಿದ್ದಾರೆ. ಆಮೇಲೆ ಭೂಮ ರಾಮ ಭೂಮ ಜಯ. ಸೊ ಅವನ ಬಗ್ಗೆ ಸರಿಯಾದ ಜ್ಞಾನ ನಮ್ಗೆ ಬರಬೇಕು, ಅದು ಮಂಗಳಕರವಾಗಿರ್ಬೇಕು. ಇದು ನೆಕ್ಸ್ಟ್ ಪದ್ಯದಲ್ಲಿ ಇದು ಏನು ಮಂಗಳ ಎಂಬುದನ್ನ ಹೇಳ್ತಾರೆ. ಈ ಮಂಗಳ ಮಂಗಳಾಂಬೋ ಶಬ್ದದಿಂದ ಹೇಳ್ತಾರೆ. ಏನು ಮಂಗಳ, ಬೇಸಿಕಲಿ ಜಯ 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 ಅಥವಾ ಮಂಗಳ ಮಂಗಳ ಒಂದೊಂದು ಕಡೆನೂ ಬರುತ್ತೆ. ಈ ಇದರಲ್ಲಿ ಏನು ಮಂಗಳ ಅಂದ್ರೆ ದೇವಿ ಸ್ವಭಾವ ಅಂತ ಹೇಳ್ತಾರೆ. ನಮಗೆ ಮೋಕ್ಷ ಬರಬೇಕಂದ್ರೆ ನಮ್ಮ ಒಳಗೆ ಇರುವಂತ ಆ ದೇವಿ ಸ್ವಭಾವ, ಅದಕ್ಕೆ ಬೇಕಾದ ಗುಣಗಳು ನಮ್ಮಲ್ಲಿ ಎದ್ದು ಕಾಣಿಸಬೇಕು, ಎದ್ದು ಬರಬೇಕು. ಆ ಗುಣಗಳು ಬರಬೇಕು ಎಂಬೋ ಪ್ರಾರ್ಥನೆ ಅದು ನೆಕ್ಸ್ಟ್ ಪದ್ಯದಲ್ಲಿ ಅದನ್ನ ಹೇಳ್ತಾರೆ. ರಾಮ ಭೂಮ ಜಯ ಅಂತ ಹೇಳ್ತಾರೆ ಇಲ್ಲಿ ಕೃಷ್ಣಾರ್ಪಣ ಮಸ್ತು. ಇದು ತಿರ್ಗಾ ನಾವು ಬುಧವಾರ ಕಂಟಿನ್ಯೂ ಮಾಡ್ತೀವಿ.